ಶಸ್ತ್ರ ಇಟ್ಕೊಂಡವನಷ್ಟು ಕೆಟ್ಟವನಾಗ್ತಾನೋ, ಅಯೋಗ್ಯನ ಕಡೆ ಶಾಸ್ತ್ರ ಸಿಕ್ಕರೆ ಇನ್ನೂ ಕೆಟ್ಟವನಾಗ್ತಾನೆ ಅಂತ. ಯಾಕೆಂದ್ರೆ ಇವನು ಬರೀ ಫಿಸಿಕಲಿ ತೊಂದರೆ ಮಾಡ್ತಾನಷ್ಟೇ, ಅವನು ಬುದ್ಧಿನೇ ಕೆಡಿಸ್ತಾನೆ. ಕೆಟ್ಟ ಶಾಸ್ತ್ರ ಇಟ್ಕೊಂಡ್ಬಿಟ್ರೆ ಲೋಕದೊಳಗೆ ಒಬ್ಬ ಗೂಂಡ ಎಷ್ಟು ಜನ ಅನ್ಕೊಂಡ್ರು ಕೂಡ ಒಬ್ಬ ಕೆಟ್ಟ ವಿಚಾರ ಹೇಳೋ ವ್ಯಕ್ತಿ ಭಾರಿ ಡೇಂಜರಸ್. ಅವನು ಇಡೀ ಸಮಾಜವನ್ನೇ ಹಾಳು ಮಾಡಿಬಿಡ್ತಾನೆ. ಮುಂದೆ ಹುಟ್ಟೋರಿಗೂ ಅವ್ರು ತಲೆ ಕೆಡಿಸ್ತಾರೆ. ಅಷ್ಟು ಕೆಟ್ಟ ಪುಸ್ತಕ ಬರಲಿಕ್ಕೆ ಬರುತ್ತಾದ್ರಿಂದ ಒಬ್ಬ ಬಹಳ ಯೋಚನೆ ಮಾಡಬೇಕು. ಶಸ್ತ್ರಶಾಸ್ತ್ರಗಳು ಅನಧಿಕಾರಿಗಳ ಕೈಲಿ ಎಂದೂ ಸಿಗಬಾರದು ಅಂತ ಹೇಳೋದಕ್ಕೆ ಸಾಕ್ಷಿ. ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಇದಂತೆ ನಾ ತಪಸ್ಕಾಯ ನಾ ಮದ್ಧ ಅಭಕ್ತಾಯ ಕದಾಚನ ನಚ ಶುಶ್ರೂಷವೇ ವಾಕ್ಯಂ ನಚ ಮಾಂ ಯೋಭ್ಯ ಸೂಯತಿ. ಕಂಡ್ಕಂಡವರಿಗೆ ಗೀತೆ ಹೇಳಬಾರದು ಅರ್ಜುನ ಅಂತ ಕೃಷ್ಣ ಏನ್ ಉಪದೇಶ ಮಾಡ್ತಾನೆ, ನಮ್ಮ ಸರಿಯಾಗಿ ಅರ್ಥ ಆಗುತ್ತೆ. ಅರ್ಹತೆ ಬೇಕು, ಅಥ ಶಬ್ದಕ್ಕೆ ಅರ್ಥನೇ ಅದು ಅಧಿಕಾರವನ್ನು ಹೊಂದಿದವರಿಗೆ ಮಾತ್ರ ಅಂತ ಅರ್ಥ. ಇದು ಅಪೂರ್ವವಾದ ಸಂಭಾಷಣೆ ನೆಪದಲ್ಲಿ ಲೋಕಕ್ಕೆ ಶಿಕ್ಷಣ ಮಾಡಿದಂತಹ ಪ್ರಸಂಗ. ಹೋಗ್ತಾ ಇದ್ದಾರೆ ಮುಂದಕ್ಕೆ. ಅಲ್ಲಿ ಒಬ್ಬ ಋಷಿ ಶರಭಂಗ ಅಂತ ಒಬ್ಬ ಮುನಿ, ಹಣ್ಣು ಮುದುಕ ಅಂದ್ರೆ ಪೂರ್ತಿ ಹಣ್ಣು ಮುದುಕ, ಅಷ್ಟರ ಮಟ್ಟಿಗೆ ಗಲಿತ ಶರೀರ. ಅಲ್ಲಿ ರಾಮದೇವರು ಸೀತಾಸಮೇತರ ಬರ್ತಿರ್ಲಿಕ್ಕೆ ನೋಡಿದನಂತೆ. ಏನವನಿಗೆ ಆನಂದವೇ ಆನಂದ, ವಿಶೇಷವಾದ ತನ್ನ ಕೈಲಿ ಏನೇನಾಗುತ್ತೋ ಅಷ್ಟು ಸೇವೆಯನ್ನ ಸಲ್ಲಿಸಿಬಿಟ್ಟು ರಾಮ ನನಗೆ ಅಪ್ಪಣೆ ಕೊಡು ಅಂತ ಕೇಳುತ್ತಾರೆ. ಏನ ಅಪ್ಪಣೆ ಅಂದ್ರೆ, ನಾನು ಕಾಯ್ತಾ ಇದ್ದೆ, ನಾನೇನು ಬದುಕೇನು ಪ್ರಯೋಜನ ಇಲ್ಲ, ದೇಹದಲ್ಲಿ ಯಾವ ಶಕ್ತಿನೂ ಉಳ್ಕೊಂಡಿಲ್ಲ ನನಗೀಗ, ಇನ್ನು ನಾನು ದೇಹ ಬಿಡಬೇಕು ಅಂತ ಕಾಯ್ತಿದ್ದೆ, ಆದರೆ ನೀನು ದರ್ಶನ ಮಾಡಿ ಪ್ರಾಣ ಬಿಡಬೇಕು ಅಂತ ಕಾಯ್ತಿದ್ದೆ, ನೀನು ಬಂದಿ ಅಂತ ಚಿತೆನ ತಯಾರು ಮಾಡ್ಕೊಂಡಿದ್ದಂತ ಆಗ್ಲೇನೆ, ನೀನು ಗಟ್ಟಿಬಿಟ್ಟು ದೇಹ ಇದ್ದ ಚಿತೆ ತಯಾರು ಮಾಡ್ಕೊಂಡ್ಬಿಟ್ಟಿದ್ದಂತ ಆಗಲಿ, ಮಾಡಿಕೊಂಡ್ಬಿಟ್ಟು ಕಾಯ್ತಾ ಇದ್ದಂತೆ. ರಾಮದೇವರಿಗೆ ನಮಸ್ಕಾರ ಮಾಡಿ ಆ ಚಿತೆಯಲ್ಲಿ ಹಾರಿ ಪ್ರಾಣ ಬಿಟ್ಟು ಹೋಗಿಬಿಟ್ಟಂತ ಕಡೆ. ವಿಚಿತ್ರ ಕಥೆ ಇದು, ರಾಮದೇವರನ್ನ ನೋಡಿ ದೇಹ ಬಿಟ್ಟು ಹೋದವನ ಕಥೆ ಇದು. ಆಚಾರ್ಯ ನಿರ್ಣಯವನ್ನು ಬರೀತಾರೆ, ಧರ್ಮೋ ಯಥೋಶ್ಚ ನಿತಾಂತ ಶಕ್ತಿ ಹ್ರಾಸಿ. ವಾನಪ್ರಸ್ಥದಲ್ಲಿ ಆಗಿರ್ತಕ್ಕಂಥವನು ವನದಲ್ಲಿ ವಾಸ ಮಾಡ್ತಿರಬೇಕಾದ್ರೆ ಅವನ ಧರ್ಮ ಕಾರ್ಯಾಚರಣೆಗೆ ಏನು ಶಕ್ತಿ ಸಾಲದೆ ಹೋದಾಗ ಇನ್ನೂ ಬದುಕಿ ಪ್ರಯೋಜನ ಇಲ್ಲ, ಅವನು ದೇಹತ್ಯಾಗ ಮಾಡಬೇಕು ಅಂತ ಶಾಸ್ತ್ರ. ನಮಗೆ ಆಶ್ಚರ್ಯವಾಗತ್ತೆ ಮಾತು ಕೇಳಿಬಿಟ್ರೆ. ಒಂದು ಅನೇಕರು ಹೇಳುತ್ತಾರೆ, ತಾವ ಇಷ್ಟಪಟ್ಟು ಸಾಯುವ ಕೇಸಿದ್ರೆ ಭೀಷ್ಮರ ಇಚ್ಛಾಮರಣಗಳಂತ ಕೇಳಿದ್ದೇವಲ್ಲ, ಅಂಥ ಕಥೆ ಇದು. ಒಂದು ಇಚ್ಛೆಪಟ್ಟು ಸಾಯೋದು, ಇಚ್ಛೆ ಯಾವಾಗ ಪಡಬೇಕು ನಮ್ಮ ಕೈಲಿ, ನಾವು ಆಡಕ್ಕಾಗೋದಿಲ್ಲ ಅಂದ್ರೆ ಬಿಟ್ಟು ಬಿಡೋದು. ನಾವು ಕಂಪಲ್ಸರಿ ರಿಟೈರ್ಮೆಂಟ್ ಬೇರೆ, ವಾಲಂಟರಿ ರಿಟೈರ್ಮೆಂಟ್ ಬೇರೆ, ನ್ಯಾಚುರಲ್ ರಿಟೈರ್ಮೆಂಟ್ ಬೇರೆ. ಸರಿಯಾದ ರಿಟೈರ್ಮೆಂಟ್ ಆದ್ರೆ ನ್ಯಾಚುರಲ್ ಅದು. ಮೊದಲೇ ಕೆಲಸ ಭಾರಿ ಚೆನ್ನಾಗಿ ಮಾಡಿದ್ರೆ ಮಾತ್ರ ಹೋಗುವಂತ ಗೆಟ್ ಔಟ್ ಅಂತ ಹೇಳಿದ್ರೆ ಅದು ಕಂಪಲ್ಸರಿ ರಿಟೈರ್ಮೆಂಟ್. ಅವ್ರು ಇರೋದಕ್ಕೂ ನಾವು ಹೋಗ್ತಿರುವ ಸಾಧ್ಯ ಇಲ್ಲ ಅಂದ್ರೆ ಅದು ಇಚ್ಛಾ ಮೃತ್ಯು ಇದ್ದಾಗೆ. ಇವತ್ತು ಭೀಷ್ಮರು ಹೇಗೆ ಮಾಡಿದ್ರೆ ಶರಭಂಗರು ಹಾಗೆ ಮಾಡ್ತಾ ಇದ್ದಾರೆ. ಅವ್ರು ನಾನು ಹೊರಡ್ತೇನೆ ರಾಮ, ನನ್ನ ಕೈಲಿ ಏನು ಶಕ್ತಿ ಸಾಲದು. ನಮಗೆ ಹೊಸ ಅರ್ಥ ಇದು. ಒಂದು ಶಕ್ತಿ ಸಾಲದು ಹೋಗ್ತೇನೆ ಎಂಬುದು ಒಂದು ಮುಖ ಆದರೆ, ಶಕ್ತಿ ಇದ್ದಾಗ ಸುಮ್ಮನೆ ಕೂಡಬಾರದು ಅಂತ ಇನ್ನೊಂದು ಮುಖ ಅದು. ಒಂದು ಶಕ್ತಿ ಇದ್ದವರು ಸುಮ್ಮನೆ ಗಟ್ಟಿಬಿಟ್ಟು ಹುಡುಗ ಮಧ್ಯಾಹ್ನ ಮಕ್ಕಳ ಸ್ನಾನ ಹಾಕೊಂಡು ಮಾಡ್ಕೊಂಡ್ಬಿಟ್ರೆ ಬ್ಯಾಸಿಗೆಯಲ್ಲಿ ನೋಡ್ರಿ, ಮಧ್ಯಾಹ್ನ ಎಲ್ಲ ಗಾರ್ಡನ್ ಇದ್ದಲ್ಲಿ ಎದ್ದು ಬಿಡ್ತಾರೆ ಆರಾಮವಾಗಿ. ಕೆಟ್ಟು ಹೋದ ಸ್ನಾನ ಹಾಕೊಂಡು ಫಸ್ಟ್ ಎ ಸಿ ಹಾಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ. ಇದಕ್ಕೆ ಸಾಧನ ಶರೀರ ಬೇಕಂತ ಕೇಳುತ್ತಾರೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಇಂಥ ಜನ್ಮ ಪಡ್ಕೊಂಡು ನಾವು ಮಲಗಕ್ಕೆ ನಿದ್ದೆಗೆ ಉಪಯೋಗಿಸಿಬಿಟ್ರೆ ಈ ಎಷ್ಟು ಹಾಳಾಗ್ತೇವೆ. ಇಲ್ಲ ಬರಿ ಕೆಲಸ ಮಾಡಬೇಕು, ಇಲ್ಲ ಸಾಯ್ಬೇಕು, ಎರಡೇ ಒಂದು ದಾರಿ. ಇಲ್ಲ ಸಾಯ್ಬೇಕು, ಇಲ್ಲ ಬದುಕಬೇಕು. ಬದುಕೋದ್ರೆ ಸರಿಯಾಗಿ ಬದುಕಬೇಕೇ ಹೊರತು ಇಲ್ಲ ಬದುಕು ಬದುಕಲ್ಲ. ಇಷ್ಟು ಮಾರ್ಮಿಕ ನಾವೇ ನಿಂತಿರ್ತೇವೆ, ಕ್ರಿಕೆಟ್ ಆಡ್ತಿರ್ತಾರಲ್ಲ, ರನ್ ಮಾಡೋ ನಿಂತಿರ್ತಾನೆ, ಅದು ಲಿಮಿಟೆಡ್ ಓವರ್ ಮ್ಯಾಚ್ ಹಾಗೆ ನೋಡ್ತಾ ಸುಮ್ಮನೆ ಔಟ್ ಆಗಬಾರ್ದು ಇನ್ನೊಂದು ಅನ್ಕೋತೇವೆ. ನೀನು ಏನ್ ಮಾಡ್ತಾನೆ ನಿಂತ್ಕೊಂಡು, ಔಟ್ ಆಗ್ಬಿಟ್ಟು ಇನ್ನೊಬ್ಬರು ಬರ್ತಾನೆ ಪಾಪ ಹೊಡೆಯೋದು, ನಿಂತ್ಕೊಂಡು ಓವರ್ ವೇಸ್ಟ್ ಮಾಡ್ತಾನೆ ಅಷ್ಟೇನೆ. ಒಂದು ಬಾಲ್ ವೇಸ್ಟ್ ಮಾಡಿದ್ರೆ ಲಾಸ್ಟ್ ಬಾಲ್ ಡಿಫೆನ್ಸ್ ಆಗಿಬಿಡ್ತಾನಲ್ಲ ಅಂತ ಉಚ್ಚ ಅಂತ ಕರೀತಾರೆ ಇವರು. ಅದಿದ್ದು ಮಾಡೋದೇನೇ ಮಧ್ಯೆ ಆಟದೇ ಮೂಲಗೊತ್ತಲ್ಲಿ ಅವ್ರು ಸಿಕ್ಕಾಬಿಟ್ಟು ಹೊಡಿಬೇಕಾಗಿ. ಇವತ್ತು ಜೀವನದಲ್ಲಿ ಇರೋದು ದೊಡ್ಡದಲ್ಲ, ಸಾಧನೆ ಮಾಡಬೇಕಲ್ಲ. ಸಾಧನೆ ಮಾಡಲಿಕ್ಕೆ ಸಾಯಿರಿ ಅಂತ ಹೇಳಿದ್ದಾರೆ. ಇವತ್ತು ಎಷ್ಟು ಜನಕ್ಕೆ ಬದುಕು ಹಕ್ಕಿದ್ರೆ ಯೋಚನೆ ಮಾಡಬೇಕು ಈ ಲೆಕ್ಕದೊಳಗೆ. ಒಳ್ಳೆ ಸರ್ಕಾರಿ ಆಫೀಸ್ನಲ್ಲೇ ಬಟ ಬಟ ಮಧ್ಯಾಹ್ನ ತೂಗುಳಿಸ್ತಾ ಕೂತಿರ್ತಾರಲ್ಲ, ಆ ರೀತಿ ಆಗ್ತದೆ ಅಷ್ಟೇ. ಇಂಥದ್ದು ಒಳ್ಳೆ ಸರ್ಕಾರದಿಂದ ಸತ್ತಾರು 20,000 ಸಂಬಳ ತಗೊಂಡ್ಬಿಟ್ಟು ತೂಗುಡಿಸ್ತಾ ಕೂತಿದ್ರೆ ಅಥವಾ ಕಾಫಿ ಕುಡಿತಾ ಕೂತಿದ್ರೆ ಎಷ್ಟು ಜನಕ್ಕದು ದ್ರೋಹ, ಸಮಾಜಕ್ಕೆ ದ್ರೋಹ, ಸರ್ಕಾರಕ್ಕೆ ದ್ರೋಹ. ಹೇಗೋ ಇವತ್ತು ನಾವು ಸದಾಚಾರ ಪ್ರತ್ಯುಕ್ತವಾದ ರೀತಿಯಲ್ಲಿ ಬದುಕದೆ ಹೋಗಿಬಿಟ್ರೆ ಅದು ದೈವ ದ್ರೋಹ ಹೌದು, ಶಾಸ್ತ್ರ ದ್ರೋಹ ಹೌದು. ಶರಭಂಗರಿಂದ ಕಲಿಬೇಕಾದ ಪಾಠ ಬಿಟ್ಟು ಹೊರಟಂತೆ. ಅಲ್ಲಿ ಒಂದು ಪ್ರಶ್ನೆ, ಆತ್ಮಹತ್ಯೆ ಮಾಡಿಕೊಂಡು ಪಾಪ ಬರೋದಿಲ್ಲವೇ ಅಂತ ಪ್ರಶ್ನೆ. ಬೇರೆಯವರು ಮಾಡಿಕೊಂಡ್ರೆ ಬರುತ್ತೆ, ಆ ಸ್ಥಿತಿಯಲ್ಲಿ ಮಾಡಿಕೊಂಡು ಆತ್ಮಹತ್ಯೆ ಪಾಪ ಬರೋದಿಲ್ಲ ಅಂತ ಹೇಳುತ್ತಾರೆ. ಇದು ಬಹಳ ಸೂಕ್ಷ್ಮ ವಿಚಾರ ಇದು. ಶಾಸ್ತ್ರ ಎಲ್ಲರಿಗೂ ಅವಕಾಶ ಕೊಟ್ಟಿಲ್ಲ. ಇಂಥ ಸ್ಥಿತಿಯಲ್ಲಿ ಏನಾದರೂ ಪ್ರಾಣ ಬಿಟ್ಟರೆ ಆತ್ಮಹತ್ಯೆ ದೋಷ ಅಂತ ಕರೆಯೋದಿಲ್ಲ, ಪ್ರಯಾಗದಲ್ಲಿ ಬೇಕಾದ್ರೂ ಸಾಯ್ಬಹುದು ಇಂಥವ್ರು. ಅದೇ ತೊಬ್ಬ ಹಿಮಾಲಯದ ಮೇಲೆ ಹತ್ತಿ ಅಲ್ಲಿಂದ ಉರುಳಬಹುದು, ಬೇಕಾದ್ರೆ ಹತ್ತು ಬೇಕಾದ್ರೆ ಉರುಳಿರ್ತಾನೆ, ಅಲ್ಲಿ ಬೇಕಾದ್ರೆ ಉರುಳಬಹುದು ಆಮೇಲೆ. ಅದು ಅಥವಾ ಒಳ್ಳೆ ಬೆಂಕಿಯಲ್ಲಿ ಬೇಕಾದ್ರೆ ದೇಹ ಕಳ್ಕೋಬಹುದು. ಅದು ಯಾವುದೋ ಬೆಂಕಿ ಅಗ್ನಿ ಮಂತ್ರಿತವಾದ ಪರಶುರಾಮ ದೇವರ ಚಿಂತನೆ ಮಾಡಿ ದೇಹ ಬಿಟ್ಟರೆ ಅದು ಯೋಚನೆ ಇಲ್ಲ. ಇದು ಆತ್ಮಹತ್ಯೆ ಅಂತ ಅನ್ಸೋದಿಲ್ಲ. ವಿಶೇಷವಾದ ಧರ್ಮ ಸೂಕ್ಷ್ಮವನ್ನು ತಿಳಿಸ್ತಾ ಇದ್ದಾರೆ. ಅಂದ್ರೆ ಬದುಕೋರು ಬದುಕಬೇಕು, ಕೆಲಸ ಬಹುದವರು ಹೋಗಬೇಕು, ಅದನ್ನು ಹೇಳೋದಕ್ಕೆ ಬಂದಿರೋ ಮಾತು. ಇನ್ನು ಮುಂದೆ ಹೊರಟಾಗ ರಾಮದೇವರು ರಾಕ್ಷಸ ಬರ್ತಾನೆ, ವಿರಾಧ ಅಂತ ಅವನ ಹೆಸರು. ವಿರಾಧ ಭಯಂಕರವಾದ ರಾಕ್ಷಸ, ರಾಮ ಲಕ್ಷ್ಮಣ ನೋಡ್ತಲ್ಲಿಗೆ ಓಡ್ತಾ ಬಂದಂತೆ ಇಬ್ಬರನ್ನ ಎತ್ಕೊಂಡ್ಬಿಡ್ತಾನೆ ರಾಮ. ಇಬ್ಬರನ್ನ ಎತ್ಕೊಂಡು ಬಲಬದ ಮೇಲೆ ರಾಮ ಈ ಕಡೆ ಲಕ್ಷ್ಮಣ ಕೂರ್ಸ್ಕೊಂಡು ಓಡ್ತಾ ಇದ್ದಾನಂತ ಇಬ್ಬರನ್ನು ಕೂಡ ನೋಡಿದ್ರೆ ಎಂಥ ಒಳ್ಳೆ ಸೀನ್ ಅದು. ಒಂದು ರಾಮಲಕ್ಷ್ಮಣ ಭುಜ ಮೇಲೆ ಕೂರ್ಸ್ಕೊಂಡೆ ಮೆರವಣಿಗೆ ಹೊರಟ ಹೊರಟಿದ್ದಾನೆ. ಅವನ ಉದ್ದೇಶ ಮೆರವಣಿಗೆ ಮಾಡೋದಲ್ಲ, ಇಬ್ಬರು ತಿನ್ಬೇಕಂತ ಹೇಳ್ತಿದ್ದೆ ರಾಮ ಇಬ್ಬರು ತಿಂದು ಹಾಕ್ಬಿಡ್ಬೇಕು ಅಂತ. ರಾಮನ್ನು ತಿನ್ನಬೇಕು, ಲಕ್ಷ್ಮಣನು ತಿನ್ನಬೇಕು, ಭಗವಂತನ್ನು ತಿನ್ನಬೇಕು, ಭಗವಂತನ ಫಾಲೋವರ್ನು ತಿನ್ನಬೇಕು, ಇಬ್ಬರು ತಿನ್ನಬೇಕು. ದೇವರನ್ನು ತಿನ್ನೋದು, ದೇವರ ಭಕ್ತರನ್ನು ತಿನ್ನೋದು. ಹೋಗ್ತಾ ಇದ್ದಾನಂತೆ ರಾಮದೇವರು ನೋಡಿದ್ರಂತೆ, ಭಂತ್ವಾಸ್ಯ ಬಾಹುಯುಗಲಂ ತಿಲಗಂ ಚಕಾರ, ಬ್ರಹ್ಮದೇವರ ಬರವಣಿಗೆ. ಅವನ ತೋಳುಗಳನ್ನ ರಾಮದೇವರು ಕತ್ತರಿಸ್ತಾರೆ. ಈ ಕೈಯ ಬಲಗೈಯನ್ನ ರಾಮ, ಎಡಗೈಯ ಲಕ್ಷ್ಮಣ ಕತ್ತರಿಸಿದಾಗ ಅವನು ಹಾಗೆ ಬಿಡುತ್ತಾನೆ. ಆದರೆ ಅವನು ರಾಮದೇವರು ಸ್ತೋತ್ರ ಮಾಡುತ್ತಾನೆ. ಆಮೇಲೆ ಅವನು ದುಷ್ಟನಲ್ಲ, ತುಂಬಿರುವಂತಕ್ಕಂಥ ಗಂಧರ್ವ ಗಂಧ ಉರ್ವಶಿರತೆಯೇ ಯಾತುಧಾನಿಯಿಂದ ಪ್ರಾಪ್ತಂ ದಶಾಂ ಅಂತ ಹೇಳಿದ್ದಾರೆ. ಅವನು ಕುಬೇರನ ಶಾಪ ಒಂದು ಕಡೆಗೆ, ವಿಶೇಷವಾದ ವರ ಒಂದು ಕಡೆಗೆ ಎಲ್ಲರಿಂದ ಹುಟ್ಟಿ ಬಂದಿದ್ದ. ಅದರಿಂದ ತುಂಬುರು ಬಂದಿದ್ದ ಈ ತುಂಬುರುವೆಯು ಉರ್ವಶಿಯೂ ಸಂಘವಾಯಿತು. ಕುಬೇರ ಶಾಪ ಕೊಟ್ಟಿತ್ತು. ಆ ಉರ್ವಶಿಯೇ ಪೂತನಲ್ಲಿ ಸೇರಿಕೊಂಡು ಹುಟ್ಟಿದ್ದು. ಈ ತುಂಬುರ ವಿರಾಧನಾಗಿ ಬಂದ. ಅಪರಾಧಕ್ಕೋಸ್ಕರ ಇಬ್ಬರಿಗೆ ಕೊಟ್ಟ ಶಿಕ್ಷೆ ಅದು ಬಂದು ಅದು ರಾಮದೇವರನ್ನ ಎತ್ತಿಕೊಂಡು ಹೋಗಿ ತಿನ್ನಕ್ಕೆ ಅಂತೋದ ಕತ್ತರಿಸಿದಾಗ ಕೊನೆಗೆ ಸ್ತೋತ್ರ ಮಾಡಿ ಉದ್ಧಾರವಾಗಿ ಬಿಟ್ಟನಂತೆ. ಇದು ವಿರಾಧ ಅಂತಕ್ಕಂಥ ರಾಕ್ಷಸ ರೂಪದಲ್ಲಿದ್ದು ಕೂಡ ಉದ್ಧಾರವಾದಂತಹ ಕಥೆ ಇದು. ಮೂಲತಃ ಯೋಗ್ಯನಾಗಿದ್ರೆ ಅತಿಥೇ ಚುತುರಾಚಾರ ಭಜತೆ ಮಾಮನನ್ಯ ಭಾತ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಭಗವದ್ಗೀತೆಯ ವಾಕ್ಯಕ್ಕೆ ಒಳ್ಳೆಯ ದೃಷ್ಟಾಂತ ಈ ಮಾತು. ವಿಶಿಷ್ಟವಾದ ರೀತಿಯಲ್ಲಿ ವಿರಾಧ ಸದ್ಗತಿ ಹೋಗ್ತಾನೆ. ಇಲ್ಲೂ ಅಷ್ಟೇ, ರಾಮನನ್ನ ಮುಟ್ಟೋ ಯೋಗ, ಹೆಣ್ಣೆ ಕೂರಿಸಿಕೊಳ್ಳ ಯೋಗ ಬಂದಿದ್ದೆಲ್ಲ ಭಕ್ತನಾಗಿದ್ದಕ್ಕೆ, ತಿನ್ನ ಬುದ್ಧಿ ಬಂದಿದ್ದೆಲ್ಲ ಹಸುರನ ಆವೇಶದಿಂದ ಬಂದಿದ್ದಲ್ಲ ಕೂಡ. ಹಸುರಾವೇಶದಿಂದಾಗಿ ದುರ್ಬುದ್ಧಿ, ಸುರನಾಗಿದ್ದರಿಂದ ಸದ್ಬುದ್ಧಿ, ಯೋಗ್ಯತೆಗೆ ತಕ್ಕಂತೆ ಮನುಷ್ಯ ವರ್ತಿಸ್ತಾನೆ ಅಂತ ಹೇಳೋದಕ್ಕೆ ವಿರಾಧನ ಕಥೆ ಒಳ್ಳೆ ದೃಷ್ಟಾಂತವಾಯಿತು. ಹೀಗೆ ಮುಂದೆ ಹೋಗ್ತಾ ಇದ್ದಾರೆ ರಾಮದೇವರು. ಅಲ್ಲಿಂದ ಹೊಸ ವಿಚಾರವನ್ನು ನಡೀತಾ ಇದೆ. ಅಲ್ಲಿದ್ದಾಗ ವಿಚಿತ್ರವಾದ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾಳೆ. ಶೂರ್ಪಣಖ ಅಂತ ಹೆಸರು. ರಕ್ಷಸ್ವಸಾ, ರಾವಣನ ತಂಗಿಯವಳು. ರಾವಣ ಕುಂಭಕರ್ಣರ ತಂಗಿ ಅಂದ್ರೆ ಸರಿಯಾದ ತಂಗಿ, ಅವರಿದ್ದಾಗೆ ಇದ್ಲು ಪಾಪ, ಮಹಾರಾಕ್ಷಸಿ. ಅವಳು ರಾಮನ್ ನೋಡಿಲ್ಲಂತೆ, ತಕ್ಷಣ ರಾಮನತ್ರ ಬರ್ತಾ ಇದ್ದಾಳೆ. ಇಲ್ಲಿ ಯಾಕಿದ್ದು, ಇಲ್ಲಿ ಯಾತಕ್ಕೆ ಬಂದರು ಅಂತ ಕಥೆ ಹೇಳ್ತಾರೆ. ಪ್ರಾಮಾದಿಕೇನ ವಿಧಿನ, ಪ್ರಾಮಾದಿಕೇನ ವಿಧಿನ, ಒಂದು ಆಕಸ್ಮಿಕವಾದಂತಹ ತಪ್ಪಿನಿಂದಾಗಿ ರಾವಣ ಏನ್ ಮಾಡಿದ್ದ, ಇವಳ ಗಂಡನ್ನ ವ್ಯಾಪಾದಿತೇ ನಿಜಪತೌಹಿ ದಶಾನನೇನ, ಇವಳ ಗಂಡನನ್ನ ರಾವಣನೇ ಕೊಂದು ಹಾಕಿದ್ನಂತೆ. ಎಂಥ ಅಣ್ಣ ಲೆಕ್ಕ ಹಾಕಿ, ತಂಗಿ ಗಂಡನ್ನ ಅವನೇ ಕೊಂದು ಹಾಕಿಬಿಟ್ಟಿದ್ದ. ಒಂದು ಸಲ ಯುದ್ಧಕ್ಕೆ ಅಂತ ರಾವಣ ಹೊರಟಿದ್ದ ಕಾಲಕ್ಕೆ ಏನಾಯ್ತು, ಅದೊಳ್ಳೆ ರಾತ್ರಿ ಯುದ್ಧ, ಅವರವರ ಯುದ್ಧ ಮಾಡ್ತಿದ್ದಾರೆ, ಇದು ಅಷ್ಟೇ, ರಾಕ್ಷಸರಲ್ಲೇ ಯುದ್ಧ ಪರಸ್ಪರ. ಆ ಯುದ್ಧದಲ್ಲಿ ಇದ್ದಾಗ ರಾತ್ರಿ ಏನ್ ಮಾಡಿದಂತೆ ರಾವಣ, ತನ್ನ ಖಡ್ಗ ತಗೊಂಡು ಬೀಸಿ ಬಿಡ್ತಾನೆ, ಯಾರು ಶತ್ರುವನ್ನು ಕೊಲ್ತೇನೆ ಅಂತ ಬೀಸಿ ಬಿಡ್ತಾನೆ. ಅದನ್ನು ನೋಡ್ತಾನೆ ಶತ್ರುವಿನ ತಲೆ ಎಲ್ಲ ತಂಗಿ ಗಂಡನ್ನೇ ಕೊಂದು ಹಾಕಿಬಿಟ್ಟಿದ್ದಾನೆ. ತಂಗಿ ಗಂಡನನ್ನೇ ಕೊಂದು ಹಾಕ್ತಾನೆ. ಬ್ರಹ್ಮದೇವರ ವರ ಇದೆ, ರುದ್ರದೇವರ ವರ ಇದೆ, ಬಲ ಇದೆ, ಅವನಿಗೆ ಬುದ್ಧಿನೇ ಇಲ್ಲ, ಇನ್ನು ಯೋಚನೆ ಮಾಡಬೇಕು. ರಾವಣ ಎಷ್ಟು ಅತ್ಯಂತ ಅಪ್ರಿಯವಾದಂತಹ ಕೆಲಸ ಮಾಡಿಕೊಂಡ. ಹನುಮಂತ ದೇವರು ಎಂದಾದಂತ ಕೆಲಸ ಮಾಡಿದ್ದುಂಟ, ಒಬ್ಬ ಹೊಡಿಬಾರದನ್ನು ಹೊಡೆದಿಲ್ಲ, ಕೊಲ್ಲಬಾರದನ್ನು ಕೊಲ್ಲಿಲ್ಲ, ಉದ್ಧಾರ ಮಾಡಬೇಕಾದ್ರೆ ಉದ್ಧಾರ ಮಾಡದೆ ಬಿಡಲಿಲ್ಲ, ಒಂದು ಚೂರು ತಪ್ಪಾಡಲಿಲ್ಲ ಹನುಮಂತ. ಅಂತ ಎಂಥ ಬಲ ಇದೆ, ಎಂಥ ಜ್ಞಾನ ಇದೆ. ಅದಕ್ಕೆ ಅಸುರಾವೇಶದಿಂದ ಯಾವುದೋ ವರಬಲಾದಿಗಳಿಂದ ಒಳ್ಳೆಯ ಫಿಸಿಕಲ್ ಸ್ಟ್ರೆಂತ್ ಬರಬಹುದೇ ಹೊರತು ಜ್ಞಾನ ಬಲ ಬರಬೇಕಾದ್ರೆ ಮಾತ್ರ ಸ್ವರೂಪ ಯೋಗ್ಯತೆನೆ ಬೇಕು, ಬೇರೆ ದಾರಿ ಇಲ್ಲ. ಅಂಥ ದೊಡ್ಡ ತಪ್ಪು ಮಾಡಿದ್ದ. ಅವಳು ಆಮೇಲೆ ನೋಡ್ತಾಳೆ, ಕೇಳ್ತಾಳೆ, ಏನಣ್ಣ ಹೀಗೆ ಮಾಡಿಬಿಟ್ಟಿ ಅಂತ ಕೇಳಿದರೆ, ಹೋಗಲಿ ಬಿಡು ಅಂತ ಹೇಳ್ತಾನೆ. ಸಣ್ಣ ವಿಷಯ ಇದ್ದಾಗ ಯಾವ್ದೋ ಹೋಗ್ಲಿ, ಬಸ್ ಮಿಸ್ ಆದ ಹೋಗ್ಲಿ ಬಿಡು ಅಂತ ಹೇಳಿದಾಗತ್ತ, ತಂದಿರೋ ಸಂಸ್ಥಾದ ಗಂಡನನ್ನು ಕೊಂದ್ಬಿಟ್ಟು ಹೋಗ್ಲಿ ಬಿಡು ಅಂತ ಹೇಳಿದನಂತೆ. ನನ್ನ ಗತಿ ಏನು ಅಂತ ಕೇಳುತ್ತಾಳೆ. ಯೋಚನೆ ಮಾಡಬೇಡ, ನಿನಗೊಂದು ನಾನು ಅವಕಾಶ ಕೊಡ್ತೇನೆ, ಇನ್ನು ಮೇಲೆ ದಂಡ ಕಾರಣದಲ್ಲಿ ವಾಸ ಮಾಡು, ತನ್ನ ಕರದೋಷವನ್ನು ರಕ್ಷಣೆಗೆ ಇಟ್ಟುಬಿಡ್ತೇನೆ, ಅವರು ಮನ ತಮ್ಮಂದರು ಇವನಿಗೆ, ರಕ್ಷಣೆಗೆ ಇಟ್ಟುಬಿಡ್ತೇನೆ, ನೀ ಇಷ್ಟ ಬಂದವನು ಮದುವೆಯಾಗು, ನಾನು ಆಗದೆ ಹೋದ್ರೆ ನಾನು ಮಾಡಿಸ್ತೇನೆ ಆಯ್ತೋ ಇಲ್ಲ ಅಂತ ಹೇಳಿಬಿಡ್ತಾನೆ. ನಾನು ಒಪ್ಪಿದ್ರೆ ಸರಿ, ಕರ್ಕೊಂಡ ನಾನು ಮಾಡಿಸ್ತೇನೆ. ಇದು ರಾವಣ ಕೊಟ್ಟ ಮಾತು. ಅವಳೇನ್ ಮಾಡಿಲ್ಲ ಅಂತ ಸರಿ ಅಂತ ಹೊರಟೇ ಬಿಟ್ಲ, ಅವಳೆಂತ ತಂಗಿ ಇರಬೇಕು. ಅವಳು ಹೇಳ್ಬೇಕಾಗಿತ್ತು, ರಾವಣ ಇದೆಲ್ಲ ಸಾಧ್ಯ ಇಲ್ಲ, ನಿನಗೆ ಎಷ್ಟೊಂದು ಬರ ಇದೆ, ನನ್ನ ಗಂಡನ ಬದುಕಂತ ಕೇಳಬೇಕಾಗಿತ್ತು. ಆ ಶಕ್ತಿ ಅವಳಿಗೂ ಬೇಕಿಲ್ಲ ಅಂತ ಅರ್ಥ, ಅವಳಿಗೆ ಅದು ಬೇಕಿಲ್ಲ, ಅವನಿಗೆ ಇದು ಬೇಕಿಲ್ಲ. ಅಷ್ಟ ಶಕ್ತಿ ಇದ್ರು ಕೂಡ ರಾವಣನಿಗೆ ತನ್ನ ಸ್ವಂತ ತಂಗಿಗಳನ್ನು ಬರ್ಸಿಕೊಳ್ತಕ್ಕಂತಹ ಸಾಮರ್ಥ್ಯ ಇರಲಿಲ್ಲ. ಈ ನಮ್ಗೆ ಅರ್ಥ ಆಗುತ್ತೆ, ಈ ದುಷ್ಟರ ಶಕ್ತಿ ನೀತಿ ಶಕ್ತಿಯಲ್ಲಿ ಏನೇನೋ ಕಾಣುತ್ತೇವೆ, ಎಷ್ಟು ಬೇಸಿಕ್ ಪ್ರಾಬ್ಲಮ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಅಷ್ಟು ಮಾಡಿಕೊಂಡ ರಾವಣ ಅವತ್ತಿಂದ ಅವನು ಬಿಟ್ಟಿದ್ದ, ಇವಳು ಅಲ್ಲೇ ವಾಸ ಮಾಡ್ತಾ ಇದ್ಲು. ಎಂದೋ ನಡೆದ ಕಥೆ ಇದು ಒಂದು. ನಡೆದು ಎಷ್ಟೋ ಸಾವಿರ ವರ್ಷ ಆಗೋಗ್ಬಿಟ್ಟಿತ್ತಾಗಲೇನೆ. ಅವತ್ತಿನಿಂದ ಅಲ್ಲೇ ಕಾಯ್ತಾ ಇರ್ಲಿ, ಮದುವೆ ಆಗಬೇಕು ಅಂತ ಕಾಯ್ತಾ ಇರ್ಲಂತೆ ಪಾಪ. ರಾಮದೇವರು ಬಂದ್ರಲ್ಲ, ತಕ್ಷಣ ಬಂದ್ಲಂತೆ ರಾಮನ ಹತ್ರ. ರಾಮಂ ಉಪೇತ್ಯ ಕೇಳ್ಕೊಳ್ಳಂತೆ, ಭವಮೇ ಪತಿರೀತ್ಯ ಓಚತ್, ರಾಮ ನನಗೆ ಗಂಡನಾಗು ಅಂತ ಕೇಳಿಲ್ಲಂತೆ. ಎಷ್ಟು ಹೇಗಿತ್ತು ಕಾಂಬಿನೇಷನ್ ಅಂತ ಹೇಳ್ತಾರೆ ವಾಲ್ಮೀಕಿಗಳಂತೂ ಭಾರಿ ಪಕ್ಷಯ, ಒಂದು ಮಹಾಪುರನೇ ಹರಿಸಿಬಿಡ್ತಾರೆ. ನನ್ನ ಗಂಡನಾಗುತ್ತ ರಾಮನ ಕೇಳಿಲ್ಲಲ್ಲ, ರಾಮ ಹೇಗಿದ್ದನು ಗೊತ್ತೇನಾಗ, ಸಾಕ್ಷಾತ್ ಮನ್ಮಥ ಮನ್ಮಥ. ಲೋಕದಲ್ಲೂ ಚಿಕ್ಕ ವಯಸ್ಸು ರಾಮನಿಗೆ, ಇನ್ನು 38 ವರ್ಷ ಆ ಕಡೆ ಕೇಳಿದ್ದ ರಾಮದೇವರು, 38 ವರ್ಷ ರಾಮದೇವರಿಗೆ. ಇವಳಿಗೆ 10,000 ವರ್ಷ ಮಿಗಿಲು ಬಿಟ್ಟಿದ್ದಾಗಲೇನೆ. ಅವ್ರು ಹುಟ್ಟಿದ್ದವಳು ರಾಮನ ರಾವಣ ತಪಸ್ ಮಾಡಿದ್ರು 10,000 ವರ್ಷ ಆಗಲೇ ಹುಟ್ಟಿಯಾಗಿತ್ತು ಇವಳು. ಕಣ್ಣಣ್ಣು ಮುದುಕಿಯವಳು, ರಾಮನ ತಲೆಯಲ್ಲಿ ಹುಡುಕಿದ್ರು ಒಂದು ಬಿಳಿ ಕೂಡ್ಲಿಲ್ಲ, ಇವತ್ತಲ್ಲಿ ಹುಡುಕಿದ್ರು ಒಂದು ಕಪ್ಪು ಕೂಡ್ಲಿಲ್ಲ. ರಾಮ ತನೂಧರ, ಇವಳು ಲಂಬೋದರಿ ಅಂತ ಹೇಳಿದ್ದಾರೆ. ಇವಳು ಭಯಂಕರ ಕಾರ್ಮೋಡದ ಬಣ್ಣ, ರಾಮ ಅಂತೂ ನೀಲಮೇಘ ಶ್ಯಾಮ, ಅರ್ಥಾತ್ ಸಂಬಂಧ ಇಲ್ಲ. ರಾಮನಿಗಳು ಒಂದೇ ವಾಲ್ಮೀಕಿಗಳು 16 ಶ್ಲೋಕದಲ್ಲಿ ಬರೆದ್ರೆ ಮಧ್ವಾಚಾರ ಒಂದೇ ಮಾತಿನಲ್ಲಿ ಬರೀತಾರೆ. ಭಾನುಂ ಯಥಾ ತಮವು ಪೇತ್ಯ ಸುಯೋಗ ಕಾಮಂ, ಕತ್ತಲಿನ ರಾಶಿ ಹೋಗಿ ಸೂರ್ಯನನ್ನ ಕಣ್ಣನ್ನು ಮದುವೆಯಾಗೋ ಕೇಳದಾಗಾಯ್ತಂತೆ. ಕತ್ತಲೆ ಸೂರ್ಯನ ಬರೀ ಬೆಳಕನ್ನಲ್ಲ, ಬೆಳಕುಗಳ ದೇವತೆಯನ್ನೇ ನಾನು ಜೊತೆಗೆ ಇರ್ತೇನೆ ಇಲ್ಲೇ ಇರ್ತೇನೆ ಅಂತ ಕೇಳಿದ್ರೆ ಎಷ್ಟು ಉಚಿತನ ಆಗಬೇಕು ಅಷ್ಟು ಉಚಿತನ ಆಯ್ತಂತೆ. ಅಂತ ಭಯಂಕರಾಕಾರದವಳು, ರಾಮ ನಿನ್ನ ಮದುವೆ ಆಗಬೇಕು, ನನ್ನ ಮದುವೆ ಆಗಿಬಿಡು. ಭವಮೇ ಪತಿರೀತ್ಯ ಓಚತ್, ಆಮೆ ಅನೇಕರು ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾನೆ. ಏನಂತ, ಅವಳು ಶೂರ್ಪಣಿಕೆ ಒಳ್ಳೆ ವೇಷ ಹಾಕೊಂಡು ಬಿಟ್ಟು, ಸುಂದರಿ ವೇಷ ಹಾಕೊಂಡು ಕೇಳಿಲ್ಲ ಅಂತೇಳಿ. ಸುಳ್ಳದಲ್ಲ, ಅವಳು ತನ್ನ ರೂಪದಲ್ಲೇ ಬಂದಿದ್ದಾಳೆ, ಏನು ವೇಷ ಗೀಟ ಹಾಕೊಂಡಿಲ್ಲ. ಅವಳು ಬಂದುಬಿಟ್ಟು ಕೇಳ್ತಾಳೆ ರಾಮನನ್ನ, ನನ್ನ ನೀನು ಮದುವೆಯಾಗು, ಇಷ್ಟು ಕೇಳಿ ಸುಮ್ಮನಾಗಬಾರದೆ. ರಾಮ ತಕ್ಕಿದ್ದಾಳು ಯಾರು ಇವಳು ಅಂತ ಕೇಳುತ್ತಾಳೆ. ಸೀತೆಯನ್ನು ನೋಡ್ಬಿಟ್ಟು, ಯಾರು ಇವಳು, ಎಷ್ಟು ಕುರುಪಿ, ಇವನ್ ಯಾರು ಮದುವೆಯಾಗಿ ಅಂತ ಕೇಳಿಲ್ಲ ಸೀತೆಯನ್ನ. ಸೀತೆ ಕುರುಪಿ ಅಂತ, ಇಂಥವಳು ಮದುವೆ ಆಗಿಬಿಟ್ಟಿದ್ಯಲ್ಲ ರಾಮ, ನನ್ನಂಥವಳು ಮದುವೆ ಆಗಬೇಕಾಗಿತ್ತು ನೀನು ಅಂದ್ರೆ. ತಾನು ಕುರುಪಿದ್ದು ಗೊತ್ತೇ ಇಲ್ಲ ಬಟ್ಟೆ ನೀನ್ ಸಾರಸ್ಯ ಗೊತ್ತಿರ್ತಾರೆ ವೇಷ ಬರಲ್ಲ ಕೇಳೋದಕ್ಕೆ. ಅದಕ್ಕೆ ಹೇಳುತ್ತಾರೆ ಅಸುರ ಬುದ್ಧಿ ಹೇಗಿರುತ್ತೆ ಅಂತ ಹೇಳುತ್ತಾರೆ. ಸರ್ವಂಧರ ಹೇಳ್ತಾರೆ, ನಾ ಧರ್ಮಿಣಿ ಅಭ್ರಾಂತಂ ಪ್ರಕಾರೇತು ವಿಪರ್ಯಯ ಇದ್ದಾಗೆ. ಅವಳಿಗೇನು ತಿಳುವಳಿಕೆನೇ ಇಲ್ಲ, ತನ್ನ ಬಗ್ಗೆ ಭಾರಿ ಸುರಸುಂದರಿ ಅಂತಕ್ಕಂಥ ಕಂತನೆ, ಸೀತೆಯ ಬಗ್ಗೆ ಬಹಳ ಕುರುಪಿ ಅಂತಕ್ಕಂಥ ಭಾವನೆ. ಅದಕ್ಕೆ ಎಂತ ಸಿಕ್ಕಿರುವುದು, ನಾನೇ ನಿಜವಾದ ಹೆಂಡತಿ, ನೀನು ಅನುರೂಪಳು ನಾನೇನೆ, ಇವಳೆಲ್ಲಿ ಗಂಟು ಹಾಕೊಂಡಿ ನೀನೀಗ ನೋಡು ರಾಮ, ನನ್ನ ಮದುವೆ ಆಗಿಬಿಡು, ನಾವಿಬ್ರು ಸುಖವಾಗಿರೋಣ ಅಂತ ಕೇಳಿಲ್ವಂತೆ. ರಾಮದೇವರು ಒಳ್ಳೆ ತಮಾಷೆ ಮಾತಾಡ್ತಾರ, ಓಹೋ ಶೂರ್ಪಣಿಕೆ ನೀನು ನೋಡಿದೀಯಾ, ನನ್ನ ಮದುವೆ ಆಗೋದು ಚೆನ್ನಾಗಿಲ್ಲ ಸೀತೆ ಅಂತ ಹೇಳ್ತಿ, ಏನ್ಮ ಮದುವೆ ಆಗೋಗ್ಬಿಟ್ಟಿದೆ, ಚೆನ್ನಾಗಿರ್ಲಿ ಬಿಡಲಿ ಮದುವೆ ಅಂತ ಆಗೋಗ್ಬಿಟ್ಟಿದೆ, ಏನು ಮಾಡಾಗಿಲ್ಲ ಈಗ, ಆದ್ರಿಂದ ಅದೇನು ಸರಿನೇ. ಆದರೆ ನನ್ನ ನೀನು ಮದುವೆ ಆಗೋಕೆ ಇಷ್ಟಪಡ್ತೀಯಲ್ಲ, ಆದ್ರೆ ಹೇಳ್ತೇನೆ ಕೇಳು, ನನ್ನ ಮದುವೆ ಆಗಿ ನೀನು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ ರಾಮ. ಯಾತಕ್ಕೆ ಅಂತ ಕೇಳಿದ್ರೆ, ನಾನು ಮದುವೆ ಆಗಿಬಿಟ್ಟಿದೆ ಈಗಾಗಲೇನೆ, ನೀನ್ ನನ್ನ ಮದುವೆ ಆದ್ರೆ ಈಗ ಎರಡನೇ ಹೆಂಡತಿ ಆಗ್ತಿ ಅಷ್ಟೇನೆ, ಮೊದಲೇ ಹೆಂಡತಿ ಆಗದ ಎರಡನೇ ಹೆಂಡತಿ ಆಗ್ತೀಯ. ನಿನ್ನಂತ ಇಂಡಿಪೆಂಡೆಂಟ್ ಸ್ಪಿರಿಟ್ ಇರೋಳು ಎರಡನೇ ಹೆಂಡತಿ ಆದ್ರೆ ಪ್ರಯೋಜನ ಇಲ್ಲ, ನೀನು ಒಳ್ಳೆ ಮೊದಲ ಹೆಂಡತಿ ಮಹಾರಾಣಿನೇ ಆಗ್ಬೇಕು ನೀನೀಗ, ನೀನು ಯುವರಾಣಿ ಆದ್ರೂ ಪ್ರಯೋಜನ ಇಲ್ಲ, ಅದು ಕೆಲಸ ಮಾಡು, ನನ್ನ ಮದುವೆ ಆಗಬೇಡ. ನನ್ನ ತಮ್ಮ ಒಬ್ಬನಿದ್ದ, ನಾನಿದ್ದಾಗೆ ಇದ್ದಾನೆ ಅಂತ ಹೇಳ್ತಾನೆ, ನಾನಿದ್ದಾಗೆ ಇದ್ದಾನೆ, ಯಾಕೆ ಆಭಾಸ ಇರುವಚ ಸೂತ್ರ ಬ್ರಹ್ಮಸೂತ್ರನೇ ಹೇಳುತ್ತೆ, ನಾನಿದ್ದಾಗೆ ಇದ್ದಾನೆ. ಇನ್ನೊಂದು ಅನುಕೂಲ ಅಂದ್ರೆ, ಅವನು ಆ ವಿಶೇಷವಾಗಿ ಅಕೃತದಾರಸ್ಯ, ಅವನಿಗೆ ಮದುವೆ ಆಗಿಲ್ಲ ಅಂತ ಹೇಳಿಬಿಡ್ತಾರೆ ರಾಮದೇವರು. ಅವನಿಗೆ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ, ಭಾರಿ ಇಂಪಾರ್ಟೆಂಟ್, ತುಂಬಾ ಜನ ಆರೋಪಣೆ ಮಾಡ್ತಾರೆ. ಯಾಕೆ ಮದುವೆ ಆಗಿದ್ದಾರೆ, ಅಷ್ಟೋ ಉರ್ಮಳೆ ಹೆಂಡತಿ ಇದ್ದಾಳೆ, ರಾಮದೇವರು ಸುಳ್ಳು ಹೇಳ್ಬಿಟ್ರಲ್ಲ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾರೆ ಹೌದು ಯಾಕೆ ಹೇಳಿದ್ರು ಅಂದ್ರೆ, ಅವಳೇ ಹೇಳಿದ್ದಾಳೆ ನನಗೆ ಮದುವೆ ಆಗಿಲ್ಲ, ಅದಕ್ಕೆ ಅದನ್ನು ಮದುವೆ ಆಗ್ತೇನೆ ಅಂತ ಹೇಳಿಲ್ಲಲ್ಲ, ಸುಳ್ಳು. ಮದುವೆ ಆಗಿದ್ರೆ ಗಂಡ ಸತ್ತೋಗಿದ್ದಾನಾಗ್ಲೇನೆ, ತನ್ನ ಕಣ್ಣು ಅಂತ ಸುಳ್ಳು ಹೇಳ್ಕೊಂಡಿದ್ದಕ್ಕೆ ರಾಮದೇವರು ವರ ಅಂತ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಿಕೃತ್ಯ ನಿಕೃತಿಂಹನ್ಯಾತ್ ನಿಕೃತ್ಯ ನೈವ ಧಾರ್ಮಿಕ, ಈ ರಾಮನ ಧರ್ಮವನ್ನು ಭೀಮ ಅನುಸರಿಸಿದ್ದ ಮೇಲೆ, ಆ ಹರಿಯ ಧರ್ಮವನ್ನೇ ಸರ್ವೋತ್ತಮನ ಧರ್ಮವನ್ನೇ ಜೀವೋತ್ತಮ ಅನುಸರಿಸಿದ್ದಾದ್ರಿಂದ ದೋಷ ಅಲ್ಲ. ಅದಕ್ಕಿನ್ನೊಂದು ಅರ್ಥ, ರಾಮದೇವರು ಸುಳ್ಳು ಹೇಳೋದಿಲ್ಲ, ಹೌದು ಅಕೃತ ದಾರಸ್ಯ ಅಂದ್ರೆ ಏನು, ಮದುವೆ ಆಗಿಲ್ಲ ಅಂತ ಅರ್ಥ ಅಲ್ಲ, ಜೊತೆಗೆ ಹೆಂಡತಿ ಇಲ್ಲ ಅಂತ ಅಷ್ಟೇ ಅರ್ಥ. ಒಳಗಿನ ಅರ್ಥ ಅದು, ಇವನ ಇವಳ ಅರ್ಥದ ಪ್ರಕಾರ ಮಾತ್ರ ಮದುವೆನೇ ಆಗಿಲ್ಲ ಅಂತ ಅರ್ಥ. ತಕ್ಷಣ ಅವನು ಮದುವೆ ಆಗು ಅಂತ ಹೇಳಿದ ತಕ್ಷಣ ಅಲ್ಲಿಂದ ಓಡೋಗ್ಬಿಟ್ಟಂತ ಲಕ್ಷ್ಮಣ ಹತ್ರ ಆಗಲೇ ಅವಳು, ರಾಮನ ಹತ್ರ ಇಲ್ಲೇ ಇಲ್ಲ, ಲಕ್ಷ್ಮಣ ಹತ್ರ ಓಡೋಗ್ಬಿಡ್ತಾಳೆ. ಅನೇಕರು ರಾಮನ ಬಗ್ಗೆ ಪ್ರಶ್ನೆ ಮಾಡೋದು ಕುತ್ರ ಇದೆಲ್ಲ ಕೂಡ. ರಾಮ ಏನೋ ಒಬ್ಬ ಹೆಣ್ಣು ಬಂದು ಮದುವೆ ಆಗು ಅಂತ ಕೇಳಿದ್ರೆ ಕಿವಿಗೆ ಕತ್ತರಿಸಿಬಿಡೋದ ಅಂತ ಬೈತಾರಲ್ಲ, ಅವಳು ಎಂಥವಳು ಅಂತ ಕೇಳಿದ್ರೆ, ರಾಮ ನೀನೇನು ಪತಿ ಆಗ್ಬೇಕು ಅಂತ ಕೇಳಿದವಳು ಈ ಮಾತು ಹೇಳ್ತಿರ್ಲಿಕ್ಕೇನೆ ನಾಪತ್ತೆ ಲಕ್ಷ್ಮಣ ಹತ್ರ ಓಡಿ ಆಗಿದೆ ಆಗ್ಲೇನೆ. ಲಕ್ಷ್ಮಣ ನನ್ನ ಮದುವೆ ಆಗು, ನಿನ್ನ ಅಣ್ಣ ಹೇಳಿದ್ದಾನೆ ನಿನ್ನ ಮದುವೆ ಆಗಿಲ್ಲ ಅಂತ, ನಿನಗಿನ್ನು ನಾ ಬಹಳ ಅನುರೂಪಳಾದ ಹೆಂಡತಿ ಸಿಕ್ಬಿಟ್ಟಿದ್ದೇನೆ ಮದುವೆ ಆಗು, ನಿನ್ನ ಅಣ್ಣ ಹೇಳಿದ್ದಾನೆ ಅಂತ ಕೇಳಿದ ತಕ್ಷಣ ಲಕ್ಷ್ಮಣಿಗೆ ಅರ್ಥ ಆಯ್ತು, ರಾಮದೇವರು ಕಳಿಸಿದ್ದಾರೆ ಎಲ್ಲ ವಿಷಯ ಅರ್ಥ ಮಾಡ್ಕೊಂಡಲ್ಲ, ಆ ರಾಮನ ಮನೋಭಾವ ಅರ್ಥ ಆಯ್ತು ಲಕ್ಷ್ಮಣನಿಗೆ. ಓಹೋ ಸರಿ ಸರಿ, ನಾನು ಮೊದಲೇ ಮದುವೆ ಆಗಿಲ್ಲ ಅಂತ ಅಣ್ಣ ಹೇಳಿದ್ದಾರೆ ಅಂದ್ರೆ ಅರ್ಥ ಹೀಗಿರಬೇಕು ಅಂದ್ಕೊಂಡು ಬಿಟ್ಟು ಶೂರ್ಪಣಿಕೆ, ಹೌದು ನಾನು ಮದುವೆಯಾದ್ರೆ ನೀನು ಮೊದಲನೇ ಹೆಂಡತಿಯನ್ನು ಆಗಬಹುದು, ಆದ್ರೆ ಏನು ಉಪಯೋಗ ಇಲ್ಲ, ನೀನು ಎರಡನೇ ಹೆಂಡತಿಯಾದರೂ ಪರವಾಗಿಲ್ಲ, ರಾಮನ್ನೇ ಮದುವೆ ಆಗು ಅಂತ ಹೇಳಿಲ್ಲಂತೆ. ರಾಮನ್ನೇ ಮದುವೆ ಆಗು. ಯಾತಕ್ಕೆ ಅಂದರೆ ನನ್ನ ಮೊದಲ ಹೆಂಡತಿ ಆದರೂ ಕೂಡ ನಾನು ಯಾರು ಗೊತ್ತೇನು, ನಾನು ರಾಜನಲ್ಲ, ನಾನು ರಾಮನ ತಮ್ಮ, ರಾಮ ರಾಜ ಆತನ ತಮ್ಮ, ನಾನು ದಾಸ. ನನ್ನ ಮೊದಲ ಹೆಂಡತಿ ಆದರೂ ಕೂಡ ದಾಸನ ಹೆಂಡತಿ ಆಗ್ತೇ ಹೊರತು ರಾಜನ ಹೆಂಡತಿ ಆಗೋದಿಲ್ಲ. ನೀನು ರಾಮನ ಮದುವೆ ಆದರೆ ಎರಡನೇ ಹೆಂಡತಿ ಆಗಬಹುದು, ಯುವರಾಣಿ ಆಗಬಹುದು, ಹೊರತು ನೀನು ದಾಸಿಯಂತೂ ಆಗೋದಿಲ್ಲ, ದಾಸನ ಹೆಂಡತಿ ಅಂತ ಆಗೋದಿಲ್ಲ. ನನ್ನ ಮೊದಲ ಹೆಂಡತಿ ಆಗೋದಕ್ಕಿಂತ ರಾಮನ ಎರಡನೇ ಹೆಂಡತಿ ಆಗೋದೇ ವಾಸಿ ಅಂತ ಕಷ್ಟ ಹೋಗ್ಬಿಟ್ಲನ್ ಮತ್ತೆ ಅಲ್ಲಿಗ. ಇವತ್ತು ಒಳ್ಳೆ ಎಲೆಕ್ಷನ್ ಕಾಲ, ಪಕ್ಷಾಂತರದ ಕಾಲ ಇದು ಅಂತ ಶಿವಕಣಿಕ್ ಇಲ್ಲಿಂದ ಅಲ್ಲಿಗೆ ಜನತಾ ಪಕ್ಷ, ಕಾಂಗ್ರೆಸ್, ಕಾಂಗ್ರೆಸ್ ಜನತಾ ಪಕ್ಷ, ಏ ನೋಡಿದ್ದೆ ನೋಡಿದ್ದೆ ಫಸ್ಟ್ ಶಿವಕಣಿಕೆ ನೆನೆಸ್ಕೊಂಡ್ಬಿಟ್ರೆ ಗೊತ್ತಾಗ್ತದೆ. ಇವ್ರಿಗೆ ಏನು ಬೇಕು, ರಾಮನ ಬೇಡ, ಲಕ್ಷ್ಮಣನ ಬೇಡ, ಬರೀ ಪ್ರತಿಷ್ಠೆ ಬೇಕಷ್ಟೇ ಇವರಿಗೆ. ಇವ್ರು ಯಾವ ಪಕ್ಷನೂ ಬೇಕಿಲ್ಲ, ತಮ್ಮ ಪೋಸ್ಟ್ ಸಿಕ್ಕರೆ ಸರಿ, ಏನಾದರೂ ಬಂದು ಬಂತು ಹೋಗ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಈ ಕಾನ್ಸೆಪ್ಟ್ ಇದ್ದವರಿಗೆ ಶಿವಕಣಿಕೆ ಕಾನ್ಸೆಪ್ಟ್ ಸರಿಯಾದ ಕಾನ್ಸೆಪ್ಟ್ ಅದು. ಮತ್ತೆ ಒಂದಂತವಳು, ರಾಮ ನಿನ್ನೆ ಮದುವೆ ಆಗ್ಬೇಕು ನಾನು, ರಾಮ ನಾನು ಎಂಥ ಕನ್ಯೆ ಗೊತ್ತಾ, 10,000 ವರ್ಷದಿಂದ ಹುಡುಕ್ತಾ ಇದ್ದೆ ವರನ ಅಂತ ಹೇಳ್ತಾಳು. ಅವತ್ತ ಗಂಡ ಸತ್ತು ಅವತ್ತಿಂದ ಹುಡುಕ್ತಾ ಇದ್ದೆ ನಾನೀಗ, ಆದ್ರೆ ಯಾರೋ ನನಗೆ ವರ ಒಳ್ಳೆ ವರ ಸಿಕ್ಕಿರಲಿಲ್ಲ ಅಂತ ಹೇಳ್ತಾಳೆ. ನನಗೆ ಒಳ್ಳೆ ವರನೂ ಸಿಕ್ಕಿರಲಿಲ್ಲ, ಯಾರ ಕೆಲವು ಸಿಕ್ತಿದ್ರು, ಆದ್ರೆ ನನಗೆ ತುಂಬಾ ಹಸಿವಾಗಿರ್ತಿತ್ತಲ್ಲ, ಮದುವೆಗೆ ತುಂಬ ತಿಂದಾಕ್ಬಿಡ್ತಿದ್ದವಳು ಅಂತ ಹೇಳ್ಬಿಡ್ತಾಳೆ. ತಾನು ತಾನೇ ಹೇಳ್ಕೊಂಡ್ಬಿಡ್ತಾಳೆ, ಮದುವೆಗೆ ತುಂಬ ತಿಂದಾಕ್ಬಿಡ್ತಾ ಇದ್ದೆ, ಹೀಗಾಗಿ ನನಗೆ ಮದುವೆಯಾಗುವ ಪ್ರಸಂಗ ಬಂದಿರಲಿಲ್ಲ. ನಿನ್ನ ಪುಣ್ಯ ತಿನ್ನ ಬುದ್ಧಿ ನನಗೆ ಬಂದಿಲ್ಲ ಅಂತ ಹೇಳ್ತಾರೆ. ರಾಮನ ಪುಣ್ಯ ಅಂತೆ ಪಾಪ, ನಿನ್ನ ಪುಣ್ಯ, ಇವರಿಗೆಲ್ಲರೂ ದೇವ್ರ ಪೂಜೆ ಮಾಡಿ ದೇವ್ರು ಭಾರಿ ಪುಣ್ಯ ಮಾಡಿದ್ದ, ನನ್ನ ಕೈ ಪೂಜೆ ಮಾಡಿಸ್ಕೊಂಡು ಅಂದ್ರೆ ಆಗ ಹಾಕಿ. ಇಂತಹ ರಾಕ್ಷಸಿ ಬುದ್ಧಿ ಅವಳದು, ನಿನ್ನ ಪುಣ್ಯ ತಿನ್ನ ಬುದ್ಧಿ ಬಂದಿರೋ, ಮದುವೆಯಾಗೋ ಬುದ್ಧಿ ಬಂದಿದೆ, ನಿನ್ನೇ ಮದುವೆ ಆಗ್ತೇನೆ ಹೇಳಿದ್ದಾನೆ ಲಕ್ಷ್ಮಣ. ನಾನು ಎಂದಿದ್ರೂ ರಾಜನ ಹೆಂಡತಿ ಆಗಬೇಕು, ದಾಸನ ಹೆಂಡತಿ ಆಗಬಾರದು. ಒಂದು ಸಮಸ್ಯೆ ನೀವು ಹೇಳಿದ್ದೀಯಲ್ಲ, ಈಗ ಎರಡನೇ ಹೆಂಡತಿ ಆಗ್ತೇ ನೋಡು, ಸೀತೆಗೆ ಅನುಯಾಯಿ ಆಗಬೇಕಾಗತ್ತೆ, ನೀನು ಸೀತೆಯ ತಂಗಿ ಆಗಿಬಿಡ್ತೀಯ, ಹೇಳಿದ ಮಾತು ಕೇಳಬೇಕಾಗತ್ತೆ ಹೇಳಿದೀಯಲ್ಲ, ಅದು ಒಳ್ಳೆ ಮಾತೆ, ಅದಕ್ಕೊಂದು ಉಪಾಯ ಕಂಡುಹಿಡಿದಿದ್ದೇನೆ ಅಂತ ಹೇಳ್ತಾರೆ. ನಾನು ಎರಡನೇ ಹೆಂಡತಿ ಆದರೂ ಕೂಡ ಮೊದಲ ಹೆಂಡತಿಯ ಸ್ಥಾನಮಾನ ನಾನು ಸಿಗಬೇಕಾಗಿ ಯೋಚನೆ ಮಾಡಿದ್ದೇನೆ ಅಂತ ಹೇಳ್ಬಿಡ್ತಾರೆ. ಏನು ಮಾಡಿದ್ದೆ ಅಂತ ಕೇಳಿದರೆ ಇವಳು ತಿಂದು ಬಿಡ್ತೇನೆ ಇಲ್ಲೇನೆ, ಇವಳು ಎಂಥ ಸೊಲ್ಯೂಷನ್ ನೋಡು. ಅದಕ್ಕೆ ಅವ್ಯವಸ್ಥಿತ ಚಿತ್ತಾನಾಂ ಪ್ರಸಾದೋಪಿ ಭಯಂಕರ ಅಂತ ಒಂದು ಮಾತಿತ್ತು. ಮುಚ್ಚರು ಎಷ್ಟು ಒಳ್ಳರು ಭಾರಿ ಡೇಂಜರಸ್ ಅವರು, ಅದು ಬಾಯ್ತಗೊಂಡು ಹೊರಟೋಗ್ಬಿಟ್ಲಂತವ್ರು ತಿನ್ನಕ್ಕೋಸ್ಕರ. ಎಂಥ ರಾಕ್ಷಸಿ ಅವಳು, ಅದನ್ನೆಲ್ಲ ರಾಮದೇವತ್ತು ಅವ್ರ ಸ್ವರೂಪ ಯೋಗ್ಯತೆ ತೋರಿಸಿದ್ದಾರೆ, ಇಷ್ಟೆಲ್ಲ ಇಷ್ಟೆಲ್ಲ ಮಾಡಿ ಜಾತಕ್ಕೋಸ್ಕರ ಅಂತ ಕೇಳಿದ್ರೆ ಆಚಾರ್ಯ ಬರೀತಾರೆ, ತಾಂತತ್ರ ಹಾಸ್ಯಕಥರಯ ಜನಕಾಸುತಾಗ್ರೇ. ಹಾಸ್ಯಕಥ ರಾಮದೇವರು ಮಾಡಿದವಳು ವಿಚಿತ್ರವಾದಂತಹ ಪ್ರಸಂಗ ಇದು. ಹೊರಟೋಗ್ಬಿಟ್ಲ ಆಗ ರಾಮದೇವ ಲಕ್ಷ್ಮಣ, ಮೂರ್ಖರು ಇವರೆಲ್ಲ ಕೂಡ, ಇವ್ರಿಗೆ ಏನು ತಿಳಿಯೋದಿಲ್ಲ, ಇವ್ರಿಗೆ ಇವ್ರ ಭಾಷೆಯಲ್ಲಿ ಹೇಳಿದ್ರೆ ಗೊತ್ತಾಗೋದು, ಈ ಭಾಷೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಅವ್ರ ಲ್ಯಾಂಗ್ವೇಜ್ ಇದ್ದವರು ಅಂತ ಹೇಳ್ತಾರಲ್ಲ, ವಿಚಾರಿಸಿಕೊಂಡು ರಾಮದೇವರು ಹೇಳ್ತಾರೆ. ಈ ಜನ ಏನ್ ತಿಳ್ಕೊಂಡಿದ್ದು, ಗಣಿತ ಅಂತ ಹೇಳಿದ್ರು, ಬರಿತೇನೆ ಅಂತ ಹೇಳಿದ್ರು, ಗಣ್ಯನ್ ಬರೆದ್ರು ಅಂತ ಹೇಳಿದ್ರು, ಅಲ್ಲಿ ಓದ್ಕೊಂಡ, ಮದುವೆಯಾಗುವಂತ ಬರಿತೇನೆ ಅಂತ ಹೇಳಿದ, ಅಲ್ಲಿ ಇವ್ರು ಕಿವೂರು ಕತ್ತರ ಸುಂದ ಬರೆದಿದ್ದ, ಏನೇನೋ ಕಥೆ, ಎಲ್ಲ ಸುಳ್ಳು ಕಥೆಗಳು. ಅವ್ರ್ಯಾರು ವಾಲ್ಮೀಕಿ ರಾಮಾಯಣದ ಗಂಧ ಕೂಡ ಅವರಿಗಿಲ್ಲ, ನಿಜವಾದ ರೀತಿ ನಡೆದಿದ್ದಲ್ಲ, ನಡೆದಿದ್ದಿಷ್ಟೇ. ದಯತ್ತ ರಾಮದೇವ್ ಹೇಳ್ತಾರೆ, ಅವ್ರ ಕಿವಿಮೂಗು ಕತ್ತರಿಸಿಬಿಡ ಲಕ್ಷ್ಮಣ ಅಂತ ಹೇಳಿದ ತಕ್ಷಣ ಲಕ್ಷ್ಮಣ ಕೆಲಸವನ್ನು ಮಾಡುತ್ತಾರೆ. ತುಂಬಾ ವಿಚಾರಗಳು ಉಂಟು ಅದರೊಳಗೆ. ರಾಮದೇವರು ಮೋಸಗೀತ ಮಾಡಿದ್ದಲ್ಲ, ಬೆನ್ನಿಂದ ಬರೆದಿದ್ದಲ್ಲ, ಶಿಕ್ಷೆ ಇದು ಒಂದು. ಯಾವನು ಇಂಥ ಸುಳ್ಳು ಹೇಳಿಬಿಟ್ಟು ಈ ರೀತಿ ವಿವಾಹಕ್ಕೆ ಪ್ರಯತ್ನ ಪಟ್ಟಲಲ್ಲ, ಅವರಿಗೆ ಏನ್ ಕೊಡಬೇಕು ಆ ಶಿಕ್ಷೆಯನ್ನೇ ಕೊಟ್ಟಿವೆ. ವ್ಯಾಸರು ತುಂಬಾ ವಿಸ್ತಾರವಾಗಿ ಭಾವಪ್ರಕಾಶಕ್ಕೆ ಬರೀತಾರೆ. ಅಲ್ಲಿ ರಾಮದೇವರು ತಾವೇ ಯಾಕೆ ಮಾಡಲಿಲ್ಲ ಅಂತ ಕೇಳಿದರೆ, ಯಾವಾಗಲೂ ಕೂಡ ಒಬ್ಬ ರಾಜ ಶಿಕ್ಷೆ ಘೋಷಣೆ ಮಾಡುತ್ತಾನೆ, ಮರಣದಂಡ ವಿಧಿಸಿಬಿಡ್ತಾನೆ, ಅವನು ಹ್ಯಾಂಗ್ ಮಾಡೋದಿಲ್ಲ, ದೂತರ ಕೈಯಲ್ಲಿ ಮಾಡಿಸ್ತಾನೆ ಶಿಕ್ಷೆ. ಶಾಸನ ಮಾಡೋರು ಆತ, ಜಾರಿ ತರಿಸೋದು ಮತ್ತೊಬ್ಬರ ಕೈಯಲ್ಲಿ. ಅದಕ್ಕೆ ರಾಮ ಹೇಳಿದ, ಒಳ್ಳಿ ವಿಚಾರಿಸಿಕೊ ಲಕ್ಷ್ಮಣ ಅಂತ ಹೇಳಿದ. ಲಕ್ಷ್ಮಣ ಏನ್ ಮಾಡ್ದ, ಕಿವು ಕತ್ತರಿಸಿಬಿಡ್ತಾನೆ. ಇನ್ನೊಬ್ಬ ದೂತರ ಕೈಯಲ್ಲಿ ಮಾಡಿಸಬಹುದಾಗಿತ್ತಲ್ಲ ಅಂದ್ರೆ, ವನವಾಸದ ಬೇರೆ ದೂತರು ಇಲ್ಲ, ಲಕ್ಷ್ಮಣ ಕೈಯಲ್ಲೇ ಮಾಡಿಸಿದ್ದಾರೆ. ಅದಕ್ಕೆ ಬರೀತಾರೆ, ಯಾವ ತಪ್ಪಿಗೆ ಯಾವ ಶಿಕ್ಷೆ. ಇವತ್ತಿನ ಕಾಲಕ್ಕೆ ಆ ಮಾತು ಹೇಳೋದಕ್ಕೆ ಸಾಧ್ಯವಿಲ್ಲದ ಮಾತಾಡಬಹುದು. ಒಬ್ಬ ವಿವಾಹವಾಗಿ ಗಂಡನನ್ನು ಕಳ್ಕೊಂಡು ಸುಳ್ಳು ಹೇಳಿ ಮತ್ತೊಬ್ಬನ ಮದುವೆ ಮಾಡಲಿಕ್ಕೆ ಅಂತ ಆಗ್ಲಿಕ್ಕೆ ಅಂತ ಹೊರಟಲಲ್ಲ, ಅಂತವ್ರು ಏನು ಶಿಕ್ಷೆ ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತಲ್ಲ, ಅದನ್ನೇ ರಾಮದೇವರು ಕೊಡಿಸಿದ್ದು ಅಂತ ಹೇಳಿದ್ದಾರೆ. ಈ ಮಗು ಕತ್ತರಿಸಿದ್ದಾರೆ, ಯಾಕೆ ಕೊಲ್ಲಿಲ್ಲ ಅಂದ್ರೆ ಸ್ತ್ರೀ ಹತ್ಯೆ ಮಾಡಬಾರದು, ಅದಕ್ಕೆ ಕೊಲ್ಲಕ್ಕೆ ಹೋಗಲಿಲ್ಲ. ತಾತಕಿನ ಕೊಂದು ಬಿಟ್ರಲ್ಲ ಅಂತ ಕೇಳಿದ್ರೆ ಆ ಕೇಸ್ ಬೇರೆ, ಈ ಕೇಸ್ ಬೇರೆ. ತಾತಕ್ಕೆ ಇಂಡಿಪೆಂಡೆಂಟ್ ಲೋಕನಾಥ ಮತ್ತೆ ಕೊಂದು ಹಾಕಿಬಿಟ್ರು. ಇವ್ರು ಇಂಡಿಪೆಂಡೆಂಟ್ ರಾಜವಾಡಿಗಳೆಲ್ಲ ಇದ್ದಾರೆ, ಅವ್ರನ್ನೆಲ್ಲ ಕೊಲ್ಲಬೇಕೀಗ. ಕ್ಷಿತಿಭಾರ ನಾಶ ಹೇತೋ, ಇವಳೊಬ್ಬರು ಕೊಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಿಜವಾದ ಸಮಸ್ಯೆ ಇರೋದಲ್ಲಿ, ನಿಜವಾದ ಸಮಸ್ಯೆ ಇರೋದಲ್ಲಿ. ಅವ್ರನ್ನ ಕೊಲ್ಲಕ್ಕೆ ಇದು ನಾಟಕ ಆಗಬೇಕು, ನಾಂದಿ ಹಾಡಬೇಕು ಇದಕ್ಕೆ ಅಂತ ರಾಮದೇವರು ಇವಳನ್ನು ಕೊಲ್ಲದೇನೆ ಕಿವಿ ಮೂವಾಕ ಕತ್ತರಿಸ ಹೇಳಿದ್ರು. ಕಿವಿ ಮಗನ್ನ ಕತ್ತರಿಸಬೇಕು ಈ ಮಧ್ಯೆ, ಅದಕ್ಕೆ ಒಳ್ಳೆ ಸ್ವಾರಸ್ಯವಾದ ಉತ್ತರ ಕೊಡ್ತಾರೆ. ಅವರು ನಿಷಿದ್ಧ ರೀತಿ ವಿವಾಹ ಕೊಟ್ಟಿದ್ದಾರೆ. ಇವತ್ತೇನು ಬೇರೆ ಮತ್ತೆ ಇವತ್ತೆ ಹೋಗೋಣ, ಯಾರು ಸಿಕ್ಕರೆ ಮತ್ತೆ ಒದೆವರೆಗೆ ಅಂತ ಕೇಳಲೇ ಅವಳು. ಆದ್ರೆ ಅವಳು ಮದುವೆ ಆಗಬಾರದು, ಆದ್ರೆ ಯಾವಾಗ ಸುಮ್ಮನೆ ಹೇಳಿದ್ರೆ ಉಪಯೋಗ ಇಲ್ಲ. ಅವಳೇನ್ ಮಾಡಬೇಕು, ಕಿವಿ ಕತ್ತರಿಸಿಬಿಟ್ಟು ಮದುವೆ ಆಗಲಿ ಅಂತ ಕೇಳಿ ಯಾರು ಮದುವೆ ಆಗ್ತಾರೆ ಈ ಮಧ್ಯೆ. ಗವರ್ನಮೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಲಕ್ಕ, ಅವಳಿಂದ ಅವಳ ಕಣ್ಣಿಂದ ಕರ್ಕೋಬಹುದು ಹೊರತು ಯಾರು ಹೊರ ತೆಗೆದಿಲ್ಲ ಅವಳಿಗೆ. ಅವಳ ಧರ್ಮವನ್ನ ಎಂದು ಇನ್ನೊಬ್ಬರ ಧರ್ಮವನ್ನು ತಪ್ಪಿಸ್ತಕ್ಕಂಥ ವಿರೂಪೀಕರಣ ಅಂತ ಕರೀತಾರೆ. ವಿರೂಪವನ್ನು ಮಾಡಿ ಅಂತೇಳಿ ಕಿವಿಮೂಗನ್ನು ಕತ್ತರಿಸಿದಂತೆ ಕಿವಿಮೂಗು ಇರೋ ಜಾತಕ್ಕೋಸ್ಕರ ಅವ್ರು ಇದ್ರೆ ಚೆನ್ನಾಗಿ ಕಾಣೋದು. ಈ ಮನುಷ್ಯ ಕಿವಿಮೂಗಿದ್ರೆ ಕೇಳಿ ಬಿಡಲಿ ಇದ್ದಂತೆ ಇರಬೇಕು. ಇದ್ರೆ ಭಾರಿ ಶೋಭೆ. ಕಿವಿ ಅಲಂಕಾರ ಮಾಡ್ತಾರೆ, ಕುಂಡಲಗಳನ್ನು ಇಡ್ತಾರೆ ಕಿವಿಗೆ, ಮುಗುತಿ ಇಡ್ತಾರೆ ಮೂಗಿಗೆ. ಎರಡು ತೊಂದರೆ ಮೂಗುತಿನಿಂದ ಇದು ಇಲ್ಲ, ಓಲೇನೂ ಇಲ್ಲ. ಆ ಒಂದು ಯೋಚನೆಯಿಂದ ಅಂತಹ ಸ್ತ್ರೀಯರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಶಾಸ್ತ್ರ ಹೇಳಿದೆಯಲ್ಲ, ಆ ಶಿಕ್ಷೆಯನ್ನು ರಾಮದೇವರು ಕೊಟ್ಟಿದ್ದೆ ಹೊರತು ಶಾಸ್ತ್ರ ನಿಷಿದ್ಧವಾದ ಶಿಕ್ಷೆ ಕೊಟ್ಟಿದ್ದಲ್ಲ. ಅಲ್ಲಿಗೆ ಶೂರ್ಪಣಿಕೆಯ ಕಥೆ ಮುಗಿಯಿತು. ಆ ಎಚ್ಚರ ಅವಳಿಗೆ ಇಷ್ಟೆಲ್ಲ ಮಾಡಿದ ಮೇಲೆ ಎಚ್ಚರ ಓಡಿಲ್ಲ ಅಂತ ಬದರಿಕೊಟ್ಟಾಗ ಅಣ್ಣ ಇಬ್ಬರು ಅಣ್ಣಂದಿರ್ತಾರೆ ಕರದೂಷಣರು, ಹೋಗ್ಬಿಟ್ಟು ಹೀಗಾಯ್ತು ಅಂತ ಹೇಳಿದಾಗ ಅವ್ರು ನೋಡ್ತಾರೆ ಏನೇನು ಅಣೆಬಾರ ಅಂತ ಕೇಳುತ್ತಾರೆ. ಹೀಗಾಯ್ತು ರಾಮ ಲಕ್ಷ್ಮಣ್ ಹೀಗೆ ಮಾಡಿಬಿಟ್ರು ಅಂತ ಹೇಳಿದ ತಕ್ಷಣ ಅವರೆಂತ ಹುಂಬರವರೆಲ್ಲ ಕೂಡ ವಿಷಯ ಕೇಳಬಾರದೆ ಇದ್ರ ಬಂದೇ ಬಿಟ್ರಂತೆ. ಒಬ್ಬಿಬ್ರು ಅವರು 14,000 ಜನ ಇದ್ದಾರೆ, 14,000 ಜನ ರಾಕ್ಷಸರುಗಳು, ಮಹಾಭಯಂಕರವರೆಲ್ಲ ಕೂಡ. ಅಷ್ಟು ಜನಗಳು ಶಿವಾಜಿ ದೇವತೆಗಳ ವರದಿಂದ ಕೂಡಿದವರು, ಅಷ್ಟು ಜನಗಳು ಕೂಡ ಯುದ್ಧಕ್ಕೆ ಬಂದೇ ಬಿಟ್ರಂತೆ. ತಕ್ಷಣ ರಾಮದೇವರು ನೋಡ್ತಾರೆ ಲಕ್ಷ್ಮಣ ಸ್ವಲ್ಪ ಆ ಕಡೆ ಇರು ನೀನು ಅಂತ ಹೇಳಿದ. ಆ ಕಡೆ ಇರು ನೀನು ಸೀತೆ, ನೀನು ಆ ಕಡೆ ಇರಿ, ಇದನ್ನ ವಿಚಾರಿಸ್ಕೊತೆ ಅನ್ನು. ಲಕ್ಷ್ಮಣ ಇಲ್ಲ ಅಣ್ಣ ನಾನೇ ವಿಚಾರಿಸ್ಕೊತೇನೆ ಅಂತ ಹೇಳ್ತಾನೆ. ಲಕ್ಷ್ಮಣ ನಿನ್ ಹೇಳಿದ ಮಾತು ಕೇಳಲ್ಲಿರು, ನಾ ವಿಚಾರಿಸ್ಕೊತೇನೆ ಅಂತ ಹೇಳ್ತಾನೆ. ಶಿವನ ವರವಿರು ಆದ್ರಿಂದ ಲಕ್ಷ್ಮಣಿಗೆ ಸಮಸ್ಯೆ ಇದು, ಅದಾಗೋದಿಲ್ಲ, ಅದಕ್ಕೆ ನಾನೇ ಮಾಡ್ತೇನೆ ಅಂತ ರಾಮದೇವರು ಹೇಳಿಬಿಟ್ಟು ನಿಂತರಂತೆ. ಅಷ್ಟು ಜನ ಬಂದರಂತೆ. ರಾಮದೇವರು ಒಬ್ಬರು ಯುದ್ಧ ಮಾಡ್ತಾರೆ, ಕವಚ ಇಲ್ಲ, ಕುಂಡಲ ಇಲ್ಲ, ರಥ ಇಲ್ಲ, ಏನೇನೂ ಇಲ್ಲ, ನೆಲದ ಮೇಲೆ ನಿಂತಿದ್ದಾರೆ. ಅವರಿಗೆಲ್ಲ ಇದೆ, ರಾಮದೇವರು ಏನೂ ಇಲ್ಲ. ಆ ರಾಮದೇವರು ಏನೂ ಬೇಕಿಲ್ಲ, ಅವನು ರಾಮ ರಾಮನೇ. ಇನ್ನೇನು ಚಿನ್ನಕ್ಕೇನು ಅಲಂಕಾರ ಮಾಡಬೇಕು, ಚಿನ್ನ ಚಿನ್ನನೇ. ಇವತ್ತು ರಾಮದೇವರು ರಾಮದೇವರು ಅಷ್ಟೇನೆ, ಏನು ಅಷ್ಟರಲ್ಲೂ ಬೇಕಿಲ್ಲ. ಆದ್ರೆ ಅವರು ಎಲ್ಲ ಬೇಕಿತ್ತು, ಸತ್ವನೇ ಇಲ್ಲ. ಇವತ್ತೆ ಎಲ್ಲ ಸತ್ವರಹಿತವಾದವರು ರಾಮದೇವರನ್ನೆಲ್ಲ ಕೂಡ ಅರ್ಧ ಮೂರ್ತ ಎಲ್ಲರೂ ಕೊಂದು ಹಾಕಿಬಿಟ್ರಂತೆ. ಅಷ್ಟು ಜನಗಳನ್ನು ಕೊಂದು ಹಾಕ್ತಾರೆ. ಜಜ್ಞೆ ಸಹಸ್ರ ಚತುರ್ದಶ ಸಹಸ್ರಂ ಅವಾರಣೀಯ ಕೋದಂಡ ಪಾಣಿಹಿ ಅಖಿಲಶ್ಚ ಸುಖಂ ವಿಧಾತುಂ. ಭಾಗವತದ ಶ್ಲೋಕವನ್ನು ಹಾಗೆ ಆಚಾರ ಇಡ್ತಾರೆ. ಜಜ್ಞೆ ಚತುರ್ದಶ ಸಹಸ್ರಂ ಅವಾರಣೀಯ ಕೋದಂಡ ಪಾಣಿಹಿ ಅಖಿಲಶ್ಚ ಸುಖಂ ವಿಧಾತುಂ. ರಾಮದೇವರು ಬಿಲ್ಲು ಬಾಣಗಳನ್ನು ಹಿಡಿದು ಅಷ್ಟು ಜನಗಳನ್ನು ಕೂಡ ಸಂಪೂರ್ಣವಾಗಿ ವಿನಾಶಕ್ಕೆ ಒಯ್ತಾರೆ, ಹೇಳ್ತಾರೆ. ಅದ್ರಲ್ಲಿ ಎಂತ ಒಳ್ಳೆ ಕೆಲಸವಾಯಿತು ಲೋಕಕ್ಕೆ ಅಂದ್ರೆ, ದತ್ತೇ ಭಯೇ ಚ ರಘುವರೇಣ ಮಹಾಮುನೀನಾಂ, ದತ್ತೇ ಭಯೇ ಚ ರಜನೀ ಮಂಡಲಸ್ಯ. ರಾಮದೇವರಿಂದ ಈ ಏನು ಕಾರ್ಯ ಮಾಡಲ್ಪಟ್ಟು ಕರದೂಷಣರ ಸಂಹಾರವಾಯಿತು, ಅದರಿಂದ ಮಹಾಮುನಿಗಳಿಗೆಲ್ಲ ಅಭಯ ಸಿಕ್ತ. ಅವತ್ತಿನಿಂದ ಇಂದು ನಿಶ್ಚಿಂತೆಯಾಗಿ ನಾವು ತಪಸ್ಸು ಮಾಡಬಹುದು ಅನ್ನೋ ಭರವಸೆ ಹುಟ್ಟಿತು. ಉಳಿದವರಿಗೆಲ್ಲ ದತ್ತೇ ಭಯೇಚ ರಜನೀಚರ ಮಂಡಲಸ್ಯ, ರಾಕ್ಷಸರೆಲ್ಲ ಗಡಗಡ ನಡಿ ಹೋಗ್ಬಿಟ್ರೆ ಆ ಸಭೆಯೊಳಗೆ. ಓ, ಇನ್ಮೇಲೆ ನಮ್ಮ ವಿಚಾರಸರು ಬಂದಿದ್ದಾರೆ ಎಂದು ಗೊತ್ತಾಯ್ತು. ಅಷ್ಟೀತ ಅವಳದೇ ರಾಜ್ಯ. ಓಹೋ, ರಾಮ ಬಂದಿದ್ದಾನೆ, ಇನ್ನು ನಮ್ಮ ಬಾಲ ಬಿಚ್ಚಾರಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಭಯಸೀದರಾದರಂತೆ. ಯೋಗಿಗಳಿಗೆ, ಯೋಗಿ ಸಜ್ಜನರಿಗೆಲ್ಲ ಅಭಯ ಬಂತಂತೆ. ಅಭಯ ಭಯ, ಅದಕ್ಕೇನೆ ರಾಮ. ಯೋಗ್ಯರಿಗೆಲ್ಲ ರಾಮ, ರಮಯತೀತಿ ರಾಮ, ಅಯೋರಿಗೆ ಎಲ್ಲ ಮಾರಯತೀತಿ ರಾಮ. ಸ್ವಾಮಿ ಹೇಳಿದ್ದಾರೆ ಮತ್ತೆ ಈಗಾಗಲೇ, ಮಾರಯತೀತಿ ರಾಮ ಕರದೂಷಣಾದೀನಂ, ರಮಯತೀತಿ ರಾಮ ಈ ಹನುಮದಾದೀನಂ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಒಂದೇ ಒಂದು ಪದ ಹೇಗಿದೆ, ರಾಮ ಮಾರ ವಿಟಪಟ ಪಂಪ ಪಾಪಂ ನಿದ್ದ ಹೇಗೋ ಹಾಗೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ. ರಾಮದೇವರು ಯೋಗ್ಯರಿಗೆ ಹೀಗೆ, ಅಯೋಗ್ಯರಿಗೆ ಹಾಗೆ. ಒಂದೇ ಕಡೆ ವಿರುದ್ಧ ಧರ್ಮ ಧರ್ಮಿತ್ವವನ್ನು ಹೊಂದಿದೆ. ಒಂದೇ ಪದದಲ್ಲಿ ಎರಡು ಅರ್ಥ ಕೊಡತಕ್ಕಂತಹ ವಿಶಿಷ್ಟವಾದ ಪದ ಹೇಗೋ ಭಗವಂತನ ಸಾಮರ್ಥ್ಯ ಹಾಗೆ. ಅಲ್ಲಿಗೂ ಅವಳಿಗೆ ಬುದ್ಧಿ ಬರಲಿಲ್ಲ, ತಕ್ಷಣ ಓಡ್ತಾಳೆ ಶಿರುಪಣಿಕೆಯಲ್ಲಿಂದ ರಾಮನ ಹತ್ರ ಓಡ್ತಾಳೆ. ಅದ್ರಲ್ಲಿ ಅಕಂಪರಾತ್ವ ಉಳ್ಕೊಂಡಿರ್ತಾನೆ ಗುಂಪಿನ, ಉಳಿಸಿರ್ತಾರೆ ರಾಮದೇವರು. ಅವನು ಸೀದಾ ಓಡಿ ರಾಮನ ಹತ್ರ ಎಲ್ಲ ಕತೆ ಹೇಳ್ತಾನೆ ರಾವಣನ ಹತ್ರ. ರಾವಣ ಹೀಗೆಲ್ಲ ಆಯ್ತು, ಹಾಗೆಲ್ಲ ಆಯ್ತು ಅಂತ ಹೇಳಿದಾಗ ರಾವಣ ಏನ್ ಮಾಡ್ತಾನೆ, ಓಹೋ ಇಂಥವನು ಬಂದಿದ್ದಾನ ಅಲ್ಲಿ, ಅಕಂಪನ ಮಾತು ಕೇಳಬೇಕು ಹೇಳ್ತಾನ ಅವನು. ನೋಡು ರಾವಣ, ಅರಣ್ಯದಲ್ಲಿ ಒಂದು ದಂಪತಿಗಳು ಬಂದಿದ್ದಾರೆ, ಅವ್ರು ಹೇಗಿದ್ದಾರೆ ಅಂತ ಹೇಳಿದರೆ ನಾನು ಕಣ್ಣಾರೆ ಕಾಣದೆ ಹೋಗಿದ್ರೆ ನಂಬುತ್ತಿರಲಿಲ್ಲ ಅಂತ ಹೇಳಿಬಿಡ್ತಾರೆ. ಅಂತ ಪೂರ್ವ ಜೋಡಿಯನ್ನು ಜಗತ್ತಿನ ನಾನು ಕಂಡಿಲ್ಲ, ಇಂದ್ರಾದಿ ದೇವತೆಗಳು ಹಾಗಿಲ್ಲ ಅಂತ ಹೇಳುತ್ತಾನೆ. ಜಗತ್ತಿನಲ್ಲಿ ಯಾರೂ ಹಾಗಿಲ್ಲ, ಎಂಥ ರಾಮ ಎಂಥ ಸೀತೆ, ನಿಜವಾದ ದಂಪತಿಗಳು ಅಂದ್ರೆ ಹಾಗಿರಬೇಕು ಅಂತ ಹೇಳುತ್ತಾನೆ. ಹಾಗಿರಬೇಕು. ಆದ್ರೆ ನನಗೊಂದು ಯೋಚನೆ ಬಂತು ಅಂತ ಹೇಳಿದಾನೆ. ಅಂತ ಏನು ಅಂದ್ರೆ, ಅಂಥ ಸೀತೆ ನಿನ್ನ ಹೆಂಡತಿ ಆಗಬೇಕಾಗಿತ್ತು ನೋಡು ಅಂತ ಹೇಳುತ್ತಾನೆ. ರಾಕ್ಷಸ ಬುದ್ಧಿ ಆಗಿರಬೇಕು, ಅಂಥ ಸೀತೆ ನಿನ್ನ ಹೆಂಡತಿ ಆಗಬೇಕು. ರಾವಣ ತಕ್ಷಣ ಮನಸ್ಕೆಲ್ಲಕ್ಕೆ ಶುರುವಾಯ್ತು ಅವನಿಗೆ. ಆಗ ತಯಾರಾಗ್ತಾನೆ, ನೋಡು ಹುಷಾರು ರಾವಣ, ಆ ರಾಮ ಎಂಥವನು ಅಂದರೆ ಬಲದಿಂದ ಅವನು ಗೆಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಕಂಪನ ಹೇಳಿಬಿಡುತ್ತಾರೆ, 14,000 ಜನ ಶಿವವರದಿಂದ ಕೂಡಿದ ಜನಗಳನ್ನ ಕಣ್ಣು ಮುಚ್ಚಿ ಕಣ್ಣು ತೆಗೆಯದರಲ್ಲಿ ಸಂಹಾರ ಮಾಡಿದ್ದಾನೆ. ಎಂಥ ಪರಾಕ್ರಮಿ ರಾಮ, ಅವನ ಜೊತೆ ಯುದ್ಧ ಗಿದ್ದ ಮಾಡಕ್ಕೆ ಆಗೋದಿಲ್ಲ. ಅದು ಮೋಸದಿಂದ ತರಬೇಕಷ್ಟೇ ಸೀತೆಯನ್ನು, ಮೋಸದಿಂದ ತರಬೇಕೆ ಹೊರತು ನೇರ ಯುದ್ಧ ಮಾಡಕ್ಕೆ ಅರಿವು ಸಾಧ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಅವನು ಸೀತಾ ಮಾರೀಚನ ಹತ್ರ ಹೋಗ್ತಾನೆ. ರಾವಣ ಮಾರೀಚನ ಹತ್ರ ಹೋಗಿ ಕೇಳ್ತಾನೆ ಮಾರೀಚನನ್ನ, ಅವನು ಗೋಕರ್ಣದಲ್ಲಿ ಇದ್ದಂತೆ. ಮಾರೀಚ ಅಂತೂ ದಕ್ಷಿಣ ಭಾರತದ ಮಹಾರಾಷ್ಟ್ರದ ಬಂದಿದ್ದ ಅಂತಾಯ್ತು. ಮಾರೀಚ ಗೋಕರ್ಣದಲ್ಲಿ ಹೆಡ್ ಕ್ವಾರ್ಟರ್ಸ್ ಅವನಿಗಾಗ. ಅಲ್ಲಿ ಬಂದು ರಾವಣ ಕೇಳ್ತಾನೆ, ಅವನು ರಾವಣನ ಸೋದರ ಮಾವ ಅಂತ ಕೊಡ್ತಾರೆ, ತಪ್ಪದು ಸೋದರ ಮಾವ ಅಲ್ಲ ಅವನು, ಯಾಕೆಂದ್ರೆ ಸುಖೇತು ಯಕ್ಷನ ಮಗ ಅವನು. ಇವ್ನು ನೋಡಿ ಈ ಕಡೆ ಸಂಬಂಧನೇ ಇಲ್ಲ, ಜನ ಕಟ್ಟು ಕೆಟ್ಟ ಕೆಟ್ಟ ಕಥೆ ಹೇಳಿ ಹೇಳಿ ತರಕರಿಸಿ ಹಾಕಿಬಿಟ್ಟಿದ್ದಾರೆ, ತಪ್ಪದು. ಅವನು ಇಬ್ಬರು ದುಷ್ಟರು ಅಷ್ಟೇ ಕರೆಕ್ಟ್ ಹೋಯ್ತು, ಈ ಸಂಬಂಧ ಏನೂ ಇಲ್ಲ. ನೋಡು ಮಾರೀಚ ನೀನು ಬಾ, ನಾನು ಸೀತಾ ಅಪಹರಣ ಮಾಡಬೇಕಾಗಿದೆ, ಅದಕ್ಕೆ ಸಹಾಯ ಮಾಡು ಅಂತ ಕೇಳಿದ ತಕ್ಷಣ ಅವನು ಹೇಳ್ತಾನೆ, ರಾವಣ ನೀನು ಯಾರು ಶತ್ರುಗಳಿದ್ದಾರೆ ಅಂತ ಕಾಣುತ್ತೆ ಅಂತ ಹೇಳಿದ. ಈ ಯೋಚನೆ ತಲೆಯಲ್ಲಿ ಹಾಕಿದ್ದಾರಲ್ಲ ಸೀತೆಯ ಅಪಹರಣ ಮಾಡು ಅಂತ ಹೇಳಿಬಿಟ್ಟು, ಯಾರು ಶತ್ರುಗಳು ಅಂತ ಕಾಣುತ್ತೆ, ಹಿತೈಷಿಗಳಲ್ಲ ಅವರು. ಯಾಕಕ್ಕೆ ಗೊತ್ತಾ, ರಾಮನ ತಂಟೆ ಹೋಗೋದು ಅಂದ್ರೆ ಯಮನ ಬಳಿ ಹೋಗಿ ಮತ್ತೆ ವಾಪಸ್ ಬರಬಹುದು, ರಾಮನ ಹತ್ರ ವಾಪಸ್ ಬರಲಿಕ್ಕಾಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ರಾಮನ ಶಕ್ತಿ ನನಗೆ ಗೊತ್ತಿಲ್ಲ, ರಾಮ ಮಹಾಪರಾಕ್ರಮಿ, ಆತನ ಅನುಭವ ನನಗಿದೆ ಅಂತ ಹೇಳುತ್ತಾನೆ. ನೋಡಿ ರಾಮದೇವರು ಬಾಣಗಳು ಬೀಸಿದ್ದರಲ್ಲಾಗ ನೆನಪಿಟ್ಟುಕೊಂಡಿದ್ದಾನೆ, ಜರ ಸಂಸ್ಪರ್ಶ ಮರ್ಶ ಜಾನನ್ ಅಂತ ಹೇಳ್ತಾರೆ. ಅವತ್ತು ಹೊರದ ಬಾಣ ಇವತ್ತು ನನ್ನ ನೆನಪಿದೆ, ಎಷ್ಟು ನೂರಾರು ಮೈಲು ದೂರ ಹೋಗಿ ಬಿದ್ದುಬಿಟ್ಟೆ ಸಮುದ್ರದೊಳಗೆ, ನಾನು ಒಂದು ಬಾಣದಿಂದ ಓಡಿಸಿದ್ದಾನೆ ರಾಮ, ಅವತ್ತು ನನ್ನ ಬಿಟ್ಟ ಅಂತ ನಾನು ಬದುಕಿದ್ದೇನೆ ಅಷ್ಟೇನೆ ಹೇಳ್ತಾನೆ. ರಾಮ ಭಾರಿ ದೊಡ್ಡವನು, ಭಾರಿ ಚನ ಬಾಯಲ್ಲಿ ರಾವಣನ ರಾಮನ ಸ್ತೋತ್ರ, ಅಕಂಪನ ಬಾಯಲ್ಲಿ ರಾಮನ ಸ್ತೋತ್ರ. ಇದು ಅರ್ಥ ಮಾಡಿಕೊಂಡು ರಾಮನನ್ನು ಹೊರಳೇಬೇಕು. ಭಗವಂತ ಗುಣಪೂರ್ಣ ಅಂತ ಹೇಳೋದಕ್ಕೆ ಎಷ್ಟು ಸ್ಪಷ್ಟ ಪುರಾವೆ ಕೊಡತಕ್ಕಂತ ಜಾಗ ಇದೆ. ಯೋಚನೆ ಮಾಡಬೇಡ ರಾವಣ, ಸುಮ್ಮನೆ ವಾಪಸ್ ಹೋಗು, ನಿನಗೆ ಯಾರೋ ಬುದ್ಧಿ ಕೆಡಿಸಿದ್ದಾರೆ. ನೀನೇನು ಅವನೇ ಒಳ್ಳೆತನ ಹೇಳಕ್ ಬಂದಿಲ್ಲ, ರಾಮನ ತಂಡವರು ಬದುಕದಿಲ್ಲ ಅಷ್ಟೇ, ನೀನೀಗ ಪತಂಗದ ಹುಳು ಬೆಂಕಿಯಲ್ಲಿ ಬಿದ್ದಾಗ ಆಗುತ್ತೆ ಅಂತ ಹೇಳಿದಷ್ಟ ರಾವಣ ಯೋಚನೆ ಮಾಡ್ತಾನೆ. ಮಾರೀಚ ಸಾಮಾನ್ಯನಲ್ಲ, ಬ್ರಹ್ಮದೇವರು ಹೊರ ಇರೋನು, ಅಂತವರೇ ಮಾತು ಹೇಳ್ತಾರೆ ಅಂದ್ರೆ ಭಾರಿ ಹುಷಾರಾಗಿರೋ ವಾಸಿ ಅಂತ ಹೇಳಿ ಪುಷ್ಪಕ ಹೇಗೋ ಇತ್ತಲ್ಲ ಅದು ವಾಪಸ್ ಹೋಗ್ಬಿಡ್ತಾನೆ ಲಂಕೆಗೆ. ಅಷ್ಟೊತ್ತಿಗೆ ಶೂರ್ಪಣಿಕೆ ಬರ್ತಾಳ ಅವನ ಹತ್ರ. ಈಗ ನೋಡಿ ಮದುವೆ ಬಂದಿದ್ದ ಅಕಂಪನ, ಶಶುಮುಖಾತ್ ಅವಿಕಂಪನ ಅಚ್ಚ, ಎರಡು ಮಾತು ಬರುತ್ತೆ. ಅಕಂಪನ ಬಂದಿದ್ದ, ವಾಪಸ್ ಹೋದ ರಾವಣ. ಆಗ ಶೂರ್ಪಣಿಕೆ ಬರ್ತಾಳೆ, ಅವಳು ಶುರು ಮಾಡ್ತಾಳೆ, ಅಣ್ಣ ಅರಣ್ಯದಲ್ಲಿ ಒಂದು ಜೋಡಿ ಬಂದಿದೆ, ನಿನ್ನ ಗೊತ್ತಿರಬೇಕು ಅಂತ ಹೇಳ್ತಾರೆ. ರಾವಣ ಕೇಳ್ತಾನೆ, ಗೊತ್ತಿರೋದ ಕೇಳ್ತಾನೆ, ಎಲ್ಲ ಹೇಳ್ತಾಳೆ. ಅವಳು ಸ್ಟಿಸ್ಟ್ ಮಾಡಿಬಿಡ್ತಾಳೆ ಕಥೆನ. ಅಲ್ಲಿ ರಾಮಸೀತೆಯರನ್ನು ನೋಡದೆ ನನಗನ್ನಿಸ್ತು ಸೀತೆ ಭಾರಿ ಚೆನ್ನಾಗಿದ್ದಾಳೆ, ಅಂಥವಳನ್ನ ನೀನು ಮದುವೆ ಆಗದೆ ಹೋದ್ರೆ ನಿನ್ನ ಜೀವನ ವ್ಯರ್ಥ, ನೀನು ಮದುವೆ ಆಗಬೇಕು. ನಾನು ಇದು ಅದಕ್ಕೋಸ್ಕರ ಏನ್ ಮಾಡಿದೆ ಗೊತ್ತಾ, ನಾನು ಆ ಸೀತೆನ ಎತ್ಕೊಂಡ್ ಬರಬೇಕು ಅಂತ ಹೋದೆ, ರಾಮ ಹೀಗೆ ಮಾಡಿಬಿಟ್ಟ ನನ್ನನ್ನ. ನೋಡಿ ಕಥೆ ಹಾಗೆ ಬದಲಾಗ್ತಿದ್ದಾಳೆ ಅವಳಿಗೆ, ತಾನು ಬಿದ್ದು ಬಂದಿದ್ದು ನಾವು ಹಳಿಸ್ಕೊಂಡ್ ಬಂದೆ ಅಂತ ಹೇಳೋದಿಲ್ಲ, ಬಾರಿ ಮರ್ಯಾದೆಯಿಂದ ಹೋಗ್ತೀನಿ ಹೊರಗೆ ಬಿಟ್ಟರು ಒಂದು ಕತೆ ಕಟ್ತಾನಲ್ಲ ಆ ತರ ಕಟ್ತಾನೆ. ಶೂರ್ಪಣಿಕೆ ಸುಳ್ಳು ಹೇಳೋದ್ರಲ್ಲಿ ಇಷ್ಟೇಬಿಡ ರಾಕ್ಷಸರು, ನಾನು ನಿನಗೆ ತಂದು ಮದುವೆ ಮಾಡಬೇಕು ಅಂತ ಹೊರಟೆ, ತಕ್ಷಣ ಹೇಳಿ ಮಾಡಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನನ್ನ ಕೈಲಿ ಆಗಲಿಲ್ಲ, ನೀನು ಹೋಗಬೇಕು ಅವಳನ್ನ ಪಡೆಯಬೇಕು, ಆದ್ರೆ ಹುಷಾರು ಎಂದು ರಾಮನನ್ನ ಗೆಲ್ಲಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಮತ್ತೊಮ್ಮೆ ಹೇಳುತ್ತಾರೆ, ರಾಮನನಗೆಲ್ಲ ಯೋಚನೆ ಮಾಡಲಿಕ್ಕೆ ಹೋಗಬೇಡ, ರಾಮ ಊಹಾತೀತವಾದ ಪರಾಕ್ರಮಿ, ಅದಕ್ಕೆ ಅವಳನ್ನ ಕಪಟದಿಂದ ಗೆಲ್ಲ ತರಬೇಕೆ ಹೊರತು ಬೇರೆ ದಾರಿ ಇಲ್ಲ ಅಂತ ಹೇಳಿದ ತಕ್ಷಣ ಅರ್ಥ ಆಯ್ತು ಅವನಿಗೆ. ಮತ್ತೆ ಹೋಗ್ತಾನೆ ಮಾರೀಚನ ಹತ್ರ, ಮಾರೀಚನ ಮಾರೀಚ ಸಹಾಯ ಮಾಡೋದು ಕೇಳಿದ ತಕ್ಷಣ ಅವನು ಹೇಳ್ತಾನೆ, ಮತ್ತೆ ಬುದ್ಧಿ ಕಳಿಸಿದ್ರು ಅಂತ ಕೇಳ್ತಾನೆ. ಪಾಪ ಬುದ್ಧಿ ಸರಿ ಮಾಡಿ ಕಳಿಸಿದ್ದೆ, ಮತ್ತೆ ಯಾರಪ್ಪ ಕಳಿಸಿದ್ರು ಅಂದ್ರೆ, ಇಲ್ಲ ನನಗೆ ಅರ್ಥ ಆಗಿದೆ, ಈಗ ನೀನು ಹೋಗಲೇಬೇಕು, ನನಗೆ ಸಹಾಯ ಮಾಡಲೇಬೇಕು ಅಂತ ಹೇಳಿದ ತಕ್ಷಣ ಮಾರೀಚ ಹೇಳ್ತಾನೆ, ನೋಡು ರಾವಣ ನಾನು ಸುಳ್ಳೇಳಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ, ನೀನೀಗ ರಾಮ ಎಂಥ ಪರಾಕ್ರಮಿ ಗೊತ್ತಾ, ನನ್ನ ಒಂದು ಬಾಣದಿಂದ ಹೊಡೆದಿದ್ದಕ್ಕೆ ನಾನು ಇಲ್ಲಿ ಬಂದು ಬಿದ್ದಿದ್ದೇನಲ್ಲ, ಇವತ್ತಿರೋ ಗಡನ ನಿರತ್ತಾ ಇದ್ದೇನೆ ಗೊತ್ತಾ, ನಾನು ತೀರ ಇತ್ತೀಚೆಗೆ ಮತ್ತೊಮ್ಮೆ ರಾಮನನ್ನು ಕಂಡಿದ್ದೆ ಅಂತ ಹೇಳ್ತಾನೆ. ಇತ್ತೀಚೆಗೊಮ್ಮೆ ರಾಮನನ್ನು ನೋಡಿದ್ದೆ, ನಾನು ಈ ಸರ್ತಿ ನೋಡಿದೆ, ಏನೋ ವನವಾಸ ಮಾಡಿ ರಾಮ ಸ್ವಲ್ಪ ಕೃಷ್ಣನಾಗಿರ್ಬೋದು ಅಂತ ತಿಳ್ಕೊಂಡೆ, ಇಬ್ಬರು ರಾಕ್ಷಸರ ಜೊತೆ ಕರ್ಕೊಂಡೆ, ಮೂರು ಜನ ಹೋಗಕ್ಕೆ ಅಂತ ರಾಮನ ಹತ್ರ ಹೋದರೆ ರಾಮ ಯಾವ ಹೊಡೆದನು ಗೊತ್ತೇ ಆಗಲಿಲ್ಲ ನನಗೆ, ಬಿದ್ದಿದ್ದಷ್ಟೇ ವೆಚ್ಚಾರ ಮೈಂದರೆ ತಾ ಪ್ರಕಾರ ಅವರಿಬ್ರು ಸತ್ತು ಅಷ್ಟೇನೆ, ಇನ್ನೂ ಹೊಡೆದ ನನ್ನ ಜೊತೆ ಎರಡಾಯ್ತು, ಈಗ ಫೈನಲ್ ಹೋಗ್ತೀವಿ ಸುತ್ತಾರ ಕತೆ ಮೂರೋಗುತ್ತೆ ನಂದೀಗ, ಎರಡತ್ತ ರಾಮ ಹೊಡೆದಿದ್ದ ನನ್ನನ್ನ. ರಾಮ ಎಂಥವನು ಗೊತ್ತಾ, ಹೊಗಳುತ್ತಾನೆ ರಾಮನನ್ನು, ಉಚ್ಚಾಬಟ್ಟೆ ಹೊಗಳುತ್ತಾರೆ, ರಾಮೋ ವಿಗ್ರಹವಾನ್ ಧರ್ಮ, ನನ್ನ ಕಾಣಿಸಿದ್ದಾನೆ ರಾಮ ನೆನೆಸ್ತಾನೆ. ಶತ್ರುಣಾಮಪಿ ವತ್ಸಲಹ ರಿಪೂಣಾಮಪಿ ವತ್ಸಲಹ, ಶತ್ರುವಾಗ ನನ್ನ ಪ್ರಾಣ ಉಳಿಸಿದ್ದಾರೆ ಅಂದ ಮೇಲೆ ಭಾರಿ ಕರುಣಾಡವನು, ಧರ್ಮದ ಮೂರ್ತಿಮತ್ತಾದ ರೂಪ ಅಂತ ಹೇಳುತ್ತಾರೆ. ಇದು ದೇವರ ಬಗ್ಗೆ ಒಳ್ಳೆ ಚಿತ್ರ, ರಾಮೋ ವಿಗ್ರಹವಾನ್ ಧರ್ಮ, ಭಾರಿ ಹೊಗಡ್ತಾನೆ. ನೋಡು ಅಪ್ರಿಯಶ್ಯ ಚ ಪಥ್ಯಶ್ಯ ವಕ್ತಾ ಶ್ರೋತಾಶ ದುರ್ಲಭ, ಏನೋ ಮಾತಾಡೋದು ದೊಡ್ಡದಲ್ಲ, ಹಿತವಾದ ಮಾತು ಹೇಳೋದು ಭಾರಿ ಕಷ್ಟ. ನಾನು ಹಿತವಾದ ಮಾತು ಹೇಳ್ತೇನೆ ರಾವಣ, ನಿನ್ನ ಬುದ್ಧಿ ಯಾರೋ ಕೆಡಿಸಿದ್ದಾರೆ, ಅದರಿಂದ ಕಟ್ಟ ಹೇಳ್ತೇನೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಆದರೆ ಅನಿವಾರ್ಯವಾಗಿ ಹೇಳಬೇಕಾಗಿದೆ ನಾನು, ರಾಮ ಭಾರಿ ದೊಡ್ಡ ವ್ಯಕ್ತಿ, ಭಾರಿ ಪರಾಕ್ರಮಿ ಬೇರೆ, ನಿನಗೆ ಒಳ್ಳೆ ಬುದ್ಧಿ ಬಂತು ಭಾರಿ ಸಂತೋಷ, ಬರದ ಹೋದರೆ ಪ್ರಾಣಾದರ ಉಳಿಸು ಅಂತ ಹೇಳಿದಾಗ ರಾವಣ ಕೇಳೋದಿಲ್ಲ ಈ ಸಲ. ನೋಡು ಮಾರೀಚ, ನನ್ನ ಮಾತು ಕೇಳ್ತೀಯ ನೀನು ಅಂತ ಕೇಳುತ್ತಾನೆ. ನೋಡಿ ಎಷ್ಟು ವ್ಯತ್ಯಾಸ ಆಗಿದೆ. ಮೊದಲನೇ ಸರ್ತಿ ಹೇಳಿದಾಗ ರಾಮ ವಾಪಸ್ ಹೋದ, ಈ ಸರ್ತಿ ವಾಪಸ್ ಹೋಗ್ತಾ ಇಲ್ಲ ಅವನು. ಮೊದಲನೇ ಸರ್ತಿ ಏನು ಬೇಕಾಗಿತ್ತು ಅವನಿಗೆ? ಬರೀ ಸೀತೆಯನ್ನು ಅಪಹರಿಸಬೇಕಾಗಿತ್ತು ಅಷ್ಟೇನೆ. ಈಗ ಹಾಗಲ್ಲ, ಸೀತೆಯನ್ನು ಪಡೆಯದೆ ಹೋದ್ರೆ ನಿನ್ನ ಜೀವನ ವ್ಯರ್ಥದ ವ್ಯಚನ ತಲೆಯಲ್ಲಿ ಹಾಕಿಬಿಟ್ಟಿದ್ದಾನೆ. ಅದಕ್ಕೆ ಮನುಸ್ಮೃತಿಯಲ್ಲಿ ಬರೀತಾರೆ, ಮನುಷ್ಯನಿಗೆ ಯಾದೃಶ್ಯೇಹ ಪುರುಷಸ್ಯ ಪರದಾರಾಭಿಮರ್ಶನಂ, ಯಾದೃಶ್ಯಂ ಪುರುಷಸ್ಯೇಹ ಪರದಾರಾಭಿಮರ್ಶನಂ, ಪರಸ್ತ್ರೀಯರ ಯೋಚನೆ ತಲೆಯಲ್ಲಿ ಬಂತು ಅಂತ ಕೇಳಿದ್ರೆ ಆ ವ್ಯಕ್ತಿ ಉದ್ಧಾರವಾಗೋದಿಲ್ಲ. ರಾವಣನಿಗೆ ಆಗಾಗಿತ್ತು. ಆದ್ರಿಂದ ಅವನು ಕೇಳಿದ, ನೋಡು ಮಾರೀಚ ನನ್ನ ಮಾತು ಕೇಳೋನಂತೆ. ನೋಡು ರಾವಣ, ನನ್ನ ಅನುಭವ ಹೇಳ್ತೇನೆ ಕೇಳು. ರಾಮ ಅಷ್ಟು ಹೊಡೆದ ಮೇಲೆ ನನಗೇನಾಗಿದೆ ಗೊತ್ತಾ? ನಾನು ವೇಷ ನೋಡು ಅಂತ ಹೇಳ್ತಾನೆ. ನೋಡ್ತಾನೆ ಯಾವ ವೇಷ ಹಾಕೊಂಡಿದ್ದಾನೆ ಗೊತ್ತೇನು? ಅವನು ಸನ್ಯಾಸಿ ವೇಷ ಹಾಕೊಂಡಿದ್ದಾನೆ. ಬಾರಿ ಚಾಯಿ ಸನ್ಯಾಸ ಬಿಟ್ಟಿದ್ದಾನೆ ಆಗ್ಲೇನೆ. ಯಾತಕ್ಕೆ ಹಾಕೊಂಡು ಗೊತ್ತಾ?